ಸೊ ಭಕ್ತಿ ಬೇಡ ಅಂತ ಹೇಳಿದ್ರೆ ವೈರಾಗ್ಯ ಪಾದ ಓಕೆ, ಆಮೇಲೆ ಭಕ್ತಿ ಪಾದ, ಆಮೇಲೆ ಉಪಾಸನ ಪಾದ ಅಂತೀರಿ ನೀವೀಗ. ಭಕ್ತಿ ವ್ಯಕ್ತಿನೇ ಬೇಕೆಂದ್ರೆ ಭಕ್ತಿ ಪಾದನೇ ಬೇಕಿಲ್ಲ ಅಂತ ಹೇಳಿ ಇಡೀ ಪಾದಕ್ಕೆ ಆಶಯ ಪಡೆ ತಂದ. ಭಕ್ತ್ಯಾದಿ ಇತ್ಯಾದಿ ಅತೀತ ಪಾದ ಅನುಪವತ್ತಿ ರೀತಿ ಸಿದ್ಧಾಂತ ಸೂತ್ರ ಉಪನ್ಯಾಸ ವ್ಯಾಚಷ್ಟು ಎಲ್ಲ ಪೂರ್ವ ಪಕ್ಷಗಳು ಯಾರೋ ಕೇಳೋದಲ್ಲ, ಮನಸ್ಸಲ್ಲೇ ಬರುತ್ತೆ ಎಷ್ಟೋ ಸಲ, ಗೊತ್ತಾಯ್ತಾ? ಅದಕ್ಕೆ ಯಾರಿಗೋ ಖಂಡನೆ ಮಾಡ್ತೀವಿ ಅಂತ ಓದ್ಕೋಬಾರ್ದು, ನಾವೇ ಕನ್ವಿನ್ಸ್ ಆಗ್ಲಿಕ್ಕೆ ಓದ್ಬೇಕು ಹೊರತು ಇನ್ನೊಬ್ರು ಖಂಡನೆ ಯಾರು ಕೇಳೋರು ಯಾರೋ ಇಲ್ಲ ಅಂತೇಳಿ ಪ್ರಶ್ನೆ ಬಿಡೋದಲ್ಲ. ಅರ್ಥ ಆಯ್ತಾ? ಆ ರೀತಿ ಮಾಡಿ ಉಪ್ಪು ಹಾಕಿಲ್ಲ ಅಂತ ಯಾರು ಕೇಳ್ತಾರ ಅಂತ ಬಿಡ್ತಾರ ಸಾರಿಗೆ ಹಾಕೋದನ್ನ, ಹಾಕ್ಬೇಕಾದ್ರೆ ಹಂಗ ಅದು ಒಂದು ಕೇಳಿದ್ರೆ ಕೇಳ್ತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ, ಹಾಕಬೇಡಿ ಅಂದ್ರೂ ಹಾಕ್ತಾನೆ. ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಅಂತ ಗೊತ್ತಾಗಲ್ಲ ನಿಮಗೆ, ಅದು ಹಾಕ್ಲೇಬೇಕು ಅಂತ ಹೇಳ್ತಾರೆ. ಆ ಟೈಪ್ ಯೋಚನೆ ಮಾಡ್ಬೇಕೇ ಹೊರತು ಯಾರು ನಾವೆಲ್ಲ ಏನಾಗಿದೆ ಇವತ್ತು ಯಾರೋ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ತೆಗೆದು ಬಿಡಬೇಕು. ನಮ್ಮದೇ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ ಎಂಬುದನ್ನು ಯೋಚನೆ ಮಾಡಿದ್ರೆ ಅವ್ರ ಶಾಸ್ತ್ರ ಸರಿಯಾಗಿ ಅರ್ಥ ಆಗುತ್ತೆ, ಗೊತ್ತಾಯ್ತು? ಕನ್ವಿನ್ಸ್ ಆಗುತ್ತೆ. ಯೋಚನೆ ಯಾರೋ ಕೇಳ್ತಾರೆ ಏನೋ ಹೇಳ್ತಾರೆ ನಮಗೆ ಅದಕ್ಕೆ ಅಂತ ಹೇಳಬಾರ್ದು. ಎಷ್ಟೋ ಪ್ರಶ್ನೆ ನಮ್ಮದೇ ಪ್ರಶ್ನೆಗಳಾದಾಗ ಉತ್ತರ ಕನ್ವಿನ್ಸಿಂಗ್ ಆಗಿ ತಿಳಿಯುತ್ತೆ, ಮತ್ತೆ ಏನು ಕೇಳಿದ್ರೆ ಉತ್ತರ ಕೊಡಕ್ಕೆ ಬರುತ್ತೆ ಆಮೇಲೆ ಮತ್ತೆ ಯಾರ ಕೇಳಿದ್ರೆ. ಸಿದ್ಧಾಂತ ಸೂತ್ರ ನ ಕೇವಲ ಶ್ರವಣಾದಿನ ಪ್ರಬಲೇನಾಪಿ, ಸೂತ್ರ ಅನುಬಂಧಾದಿಭ್ಯ ನ ಕೇವಲ ಶ್ರವಣಾದಿನ ಪ್ರಬಲೇನಾಪಿ ಗುರುಪ್ರಸಾದೇನ ಭಗವದ್ ದರ್ಶನಂ ಕಿಂತು ಹರಿಗುರು ಭಕ್ತಿ ಶಮಾದಿ ಶಮದಮಾದಿಭಿಶ್ಚ. ಬರೀ ಶ್ರವಣಾದಿಗಳಷ್ಟೇ ಅಲ್ಲ, ಗುರುಪ್ರಸಾದ ಅಷ್ಟೇ ಅಲ್ಲ, ಏನ್ ಬೇಕು ಜೊತೆಗೆ ಹರಿಗುರು ಭಕ್ತಿ ಶಮದಮಾದಿಭಿಶ್ಚ. ಹರಿಭಕ್ತಿ ಗುರುಭಕ್ತಿ ಶಮದಮಾದಿ ಸಂಪತ್ತಿ ಎಲ್ಲ ಇರಬೇಕು, ಏನೇನ್ ಬೇಕು ಅವಿಷ್ಟು ಇರಬೇಕು ಅಂತ ಬೇರೆ ಅಲ್ಲ. ಪ್ರಾಬಲ್ಯೇಪಿ ಗುರುಪ್ರಸಾದಸ್ಯ ಭಕ್ತ್ಯಾದಿಕಂ ವಿನಾ ಸಿದ್ಧೇಹೇ. ಗುರುಪ್ರಸಾದ ಭಾರಿ ದೊಡ್ಡದು ಒಪ್ಪೋಣ, ಆದ್ರೆ ಅದು ಬರೋದಕ್ಕೆ ಭಕ್ತಿ ಬೇಕು ಫಸ್ಟ್. ಗುರುಪ್ರಸಾದ ಯಾವ ಮಾಡ್ತಾರೆ ಅವರಲ್ಲಿ ಭಕ್ತಿ ಮಾಡಿದಾಗ, ಹರಿಪ್ರಸಾದ ಯಾವ ಬರುತ್ತೆ ಹರಿಭಕ್ತಿ ಮಾಡಿದಾಗ. ಸೊ ಮತ್ತೆ ಹೇಳಕ್ ಕಾರಣನೇ ಇಲ್ಲ ಅದಕ್ಕೆ. ಅಂಡರ್ಸ್ಟುಡ್ ಅವೆಲ್ಲ ಕೂಡ. ಹಾಲು ತಗೊಂಡು ಬಾ ಅಂದ್ರೆ ಪಾತ್ರೆಯಲ್ಲಿ ತಗೊಂಡು ಮತ್ತೆ ಯಾರು ಹೇಳ್ತಾರ? ಹಾಲು ತಗೊಂಡು ಪಾತ್ರೆಯಲ್ಲಿ ತಗೊಂಡ್ಬಿಡ್ಬೇಕಂತಾನೆ ಅರ್ಥ ಅದಕ್ಕೆ, ಗೊತ್ತಾಯ್ತಾ? ಕೈಯಲ್ಲಿ ಯಾರು ತಂದ್ಕೊಟ್ಟಿ ತಗೊಂಡಿರ ಏನೋ ಈ ಕೇಳಿದ್ರೆ ಅಕಸ್ಮಾತಿ ತರ್ತಾರೆ ತಿಳ್ಕೊಬೋಣ, ಏನು ಅಂತ ಕೇಳ್ತಾರೆ. ಹಾಲು ಈಗ ಹಾಲು ತರೋದು ಪಾತ್ರೆಗಳು ತರಬೇಕು, ಅವ್ರು ಆಗಲ್ಲ ತರಲಿಕ್ಕೆ ಬರೋದಿಲ್ಲ. ಮತ್ತೆ ಯಾಕೆ ಹೇಳಿಲ್ಲ ಇವಂತ ಕೇಳಿದ್ರೆ ಅಂಡರ್ಸ್ಟು ಹೇಳ್ಬೇಕಾಗಿಲ್ಲ, ಕೆಲವೊಂದು ಹೇಳಬೇಕಾಗಿಲ್ಲ ಅಂಬುದನ್ನು ಹೇಳಿದ್ರೆ ಹೇಳಿದವನೇ ದಡ್ಡ ಅನಿಸ್ತಾನ. ಅರ್ಥ ಆಯ್ತಾ? ಅದನ್ನೆಲ್ಲ ಹೇಳಬಾರ್ದು. ಸಿದ್ಧಾರ್ಥ ಸೂತ್ರ ಉಪನ್ಯಾಸ ವ್ಯಾಚಷ್ಟೇ ಹರಿಗುರು ಭಕ್ತಿ ಭಕ್ತಿ ಶಮದಮಾದಿಭಿಶ್ಚ. ಹರಿಗುರು ಭಕ್ತಿ ಶಮ ದಮ ಆದಿಭಿಶ್ಚ ಅನುಬಂಧ ಅಂದ್ರೆ ಅವಿಷ್ಟು ಕೂಡ. ಪ್ರಾಬಲ್ಯೇಪಿ ಗುರುಪ್ರಸಾದಸ್ಯ ಭಕ್ತ್ಯಾಧಿಕಂ ವಿನಾ ಸಿದ್ಧೇ ತದ್ವಿನಾ ಧ್ಯಾನ ಸಿದ್ಧೇಶ್ಚ. ಧ್ಯಾನ ಬರಬೇಕಾದ್ರೆ ಜ್ಞಾನ ಬೇಕು, ಜ್ಞಾನಕ್ಕೆ ಭಕ್ತಿ ಬೇಕು, ಭಕ್ತಿಗೆ ಪ್ರಸಾದ ಬೇಕು. ಪ್ರಸಾದ ಒಂದಕ್ಕೊಂದು ಇಂಟರ್ಲಿಂಕ್ಡವು, ಯಾವ್ದನ್ನು ಹೇಳಕ್ಕೂ ನಿಮ್ಗೆ ಬರಲೇಬೇಕು. ಅದಕ್ಕೆ ದ್ವೇಷಯುತ ಧ್ಯಾನಸ್ಯ ಅನರ್ಥ ಹೇತುತ್ವೇನ ಶ್ರುತಿ ಸ್ಮೃತ್ಯಾದಿ ಸಿದ್ಧತ್ವಾತ್. ಹಾಗೆ ದ್ವೇಷದಿಂದ ಬರುತ್ತೆ ಅಂತ ಹೇಳಿದಲ್ಲ ಅಂತ ಕೇಳಿದರೆ, ದ್ವೇಷದಿಂದ ಬರುತ್ತೆ ಅನರ್ಥಕ್ಕೆ ಕಾರಣ ಆಗುತ್ತೆ. ದ್ವೇಷ್ಯ ಚೈತ್ಯಾದಯ ರೂಪ ಅಂತ ಹೇಳಿದ್ರೆ ಹೊರತು ನಮಗೆಲ್ಲ ಹೇಳಿಲ್ಲ ಅದನ್ನ. ಯಾರಿಗೆ ಹೇಳಿದ್ರೆ ಅದನ್ನ? ಚೈತ್ಯಾದಯ. ಅದು ಯಾತಕ್ಕೆ ಒಳಗೊಬ್ಬ ಸಾತ್ವಿಕ ಜೀವ ಇದ್ದ ಅದಕ್ಕೆ ಅಪ್ಲೈ ಆಯ್ತು, ಎಲ್ರಿಗೂ ಹೇಳಿದ ಮಾತು ಅಲ್ಲ ಅದು. ಅದು ಅರ್ಥ ಮಾಡ್ಕೊಂಡು ಯಾವ್ದಿಗೋ ಯಾವ ಹೇಳ್ತಾನೆ ಯಾರೋ ಕೇಳಿಸ್ಕೋಬಾರದು. ಆಸ್ಪತ್ರೆಗೆ ಹೋಗಿದ್ದಾರೆ, ಡಾಕ್ಟರ್ಗೆ ಔಷಧಿ ಕೊಟ್ಟರು, ತೋರಿಸ್ಕೊಂಡು ಇವನು ತಗೊಂಡೋಗ್ಬಿಟ್ಟೆ ಜೊತೆಗೆ. ಹಾಗೇನೆ ಆ ಚೀಟಿ ನನಗೂ ಕೊಡು, ಮತ್ತೆ ಹಾಕ್ಬೇಕು ಎಕ್ಸ್ಟ್ರಾ ಫೀಸ್ ಕೊಡ್ಬೇಕು ಅವರಿಗೆ ಅಂತ ತಗೊಂಡು. ಅವರಿಗಿರ ರೋಗ ಇವರಿಗಿರೋ ರೋಗನೇ ಬೇರೆ. ಆದ್ರಿಂದ ಹಾಗೇನೆ ಆ ಬಣ್ಣ ಗಿಣ್ಣ ನೋಡಿ ತಗೊಳಕ್ಕೆ ಹೋಗಬಾರದು. ಅವ್ ಇಂಡಿವಿಜುವಲ್ ಕೇಸ್ ಆಗಿ ಡಿಫರ್ ಆಗುತ್ತೆ. ಆ ರೀತಿಯಾಗಿ ಶಿವಪಾಲಾದಿಗಳ ಕೇಸ್ ಎಂಬುದು ಸಪರೇಟ್ ಕೇಸ್ಗಳು, ಅದು ಮಿಕ್ಸಪ್ ಮಾಡಿ ಮಾತಾಡಿದ್ರೆ ತಪ್ಪಾಗುತ್ತೆ. ಗೋಪಿಕಾಸ್ತ್ರೀಯರ ಕೇಸ್ ಸಪರೇಟ್ ಕೇಸ್ ಅದು, ಗೊತ್ತಾಯ್ತಾ? ಗೋಪಿಕಾಸ್ತ್ರೀಯರು ಕಾಮದಿಂದ ಕಾಮಭಕ್ತಿ ಮಾಡಿದ್ರೆ ಹೊರತು ಬರೀ ಕಾಮ ಅಲ್ಲ, ಬರೀ ದ್ವೇಷಭಕ್ತಿ ಅಂತಾರೆ ಅದಕ್ಕೆ. ದ್ವೇಷ ಅನ್ನಬಾರ್ದು, ದ್ವೇಷಭಕ್ತಿ ಅದು. ದ್ವೇಷಭಕ್ತಿ, ಕಾಮಭಕ್ತಿ, ಆಮೇಲೆ ಸ್ನೇಹಿತ ಮೈತ್ರಿ ಭಕ್ತಿ, ಎಲ್ಲ ಭಕ್ತಿಗಳು ವೆರೈಟಿಗಳು. ಆ ಶುದ್ಧ ಭಕ್ತಿ ಮೃದವರಿಗೆಲ್ಲ ಹೇಳಿದ್ರೆ ಬರೀ ಭಕ್ತಿ ಒಂದೇ. ಅವರಿಗೆ ಸ್ಪೆಷಲ್ ಕೇಸ್ ಏನ್ ಹೇಳ್ತಾರೆ? ದ್ವೇಷಾತ್ ಚೈತ್ಯಾದೇವ ರೂಪ ಕಾಮನ್ ಇಟ್ಕೊಂಡು ಭಕ್ತಿ ಅಂತ ಹೇಳಿದ್ರು. ಭಕ್ತಿ ಕಾಮನ್ ಇಟ್ಕೊಂಡು ದ್ವೇಷ ಅಂತ ಹೇಳ್ತಾರೆ. ಭಕ್ತಿ ಇದ್ದು ದ್ವೇಷ ಬರುತ್ತಾ ಅಂತ ಕೇಳಿದ್ರೆ, ಮಗು ತಾಯಿನ ಕಾಲ ಒದೆಯುತ್ತೆ, ಸರಿಯಾಗಿ ಕೊಡೋದಾರ ಏನಿದೆ ಅಲ್ಲಿ? ಕಡ್ಡವ್ರ ತಾಯಿನ ಒದೆಯಲ್ಲ, ತನ್ನ ತಾಯಿನೇ ಒದೆಯೋದು. ಯಾತಕ್ಕೆ ಕನ್ಸರ್ನ್ ಡೌಟ್, ಯಾಕೆ ಕೊಟ್ಟಿಲ್ಲ ಅಂತ ಅದು ಅರ್ಥ ಮಾಡಿ ತಾಯಿ ಏನ್ ಮಾಡ್ತಾಳೆ ಅದ್ರೂ ಕೂಡ ಅರ್ಥ ಮಾಡ್ಕೊಳ್ತಾಳೆ. ಓ ಸರಿ, ಉದ್ದೇಶ ಸರಿ ಇದೆ ಅಂತ ಹೇಳ್ಬಿಟ್ಟು ಆ ಒಡ ಕಾಲಿನ ಪಾಪ ಇದ್ಮಾಡ್ತು ಓದ್ತಾಳೆ, ಮಗು ನೋವಾಯ್ತು ಅಂತ ಹೇಳಿ. ಯಾಕೆ ಪ್ರೀತಿ ಹಿನ್ನೆಲೆಯಲ್ಲಿ ದ್ವೇಷ ಅದು, ಬರೀ ದ್ವೇಷ ಆದ್ರೆ ಏನ್ ಮಾಡ್ತಾರೆ? ಇನ್ನೊಬ್ರು ತಾಯಿ ಓದಿ ಕಾಲು ಬರ್ದು ಕಳಿಸ್ತಾರೆ, ಗೊತ್ತಾಯ್ತಾ? ಯಾಕೆ ಅಲ್ಲಿ ಏನಿಲ್ಲ, ಅಲ್ಲಿ ಭಕ್ತಿ ಪ್ರಶ್ನೆ ಇಲ್ಲ. ದ್ವೇಷ ಅವಳಿಗೂ ದ್ವೇಷ, ಇವರಿಗೂ ದ್ವೇಷ ಅಷ್ಟೇ. ಇಲ್ಲಿ ಇಬ್ಬರಿಗೂ ಪ್ರೀತಿ ಇದೆ, ಮಗುಗೂ ಪ್ರೀತಿ ಇದೆ, ತಾಯಿಗೂ ಪ್ರೀತಿ ಇದೆ. ಭೃಗುಮೀನುಗಳು ಒದ್ರು, ದುರ್ಯೋಧನ ಒದ್ದಿಲ್ಲ, ನೆನ್ಬಿಟ್ಕೊಳ್ರಿ. ಭೃಗುಮೀನುಗಳು ಒದ್ರು ಪರಮಾತ್ಮ ಸದ್ಗತಿ ಕೊಟ್ಟವರಿಗೆ, ದುರ್ಯೋಧನ ಒದ್ದಿಲ್ಲ, ತಪಸ್ಸಾಕಿದ. ಒದ್ದಿದ್ರಿಂದ ಏನಿತ್ತು? ಅಲ್ಲಿ ಭಕ್ತಿ ಇತ್ತು. ಅದನ್ನ ಅರ್ಥ ಮಾಡಿಕೊಂಡ್ರೆ ಭಕ್ತಿ ಎಂಬ ಪದ ಇಟ್ಕೊಂಡಾಗ ಎಲ್ಲ ಸಾಲ್ವ್ ಆಗುತ್ತೆ. ಲಿಂಕ್ ಇದೆ. ಅವಾಗ ಏನಾಯ್ತು ಅವ್ರಿಗೆ? ಜ್ಞಾನ ಇದೆ ಅವರಿಗೆ. ಏನು ಯಾರು ಅವ್ರು ಜ್ಞಾನ, ಜ್ಞಾನದೇ ಅಪೋಸ್ ಮಾಡೋದು. ಮಗು ಏನು ಜ್ಞಾನ ಇಟ್ಟು ತಾಯಿ ಅಂತ ತಿಳ್ಕೊಂಡೇ ಒದಿಯೋದು. ತಾಯಿ ಎಂಬುದು ಜ್ಞಾನ, ಮಾಡೋದು ಮಾಡ್ತಿರೋದು ದ್ವೇಷ. ಯಾಕೆ ತಾಯಿ ಎಂಬ ಜ್ಞಾನದಿಂದ ಪ್ರೀತಿ ಸೇರ್ಕೊಂಡಿದೆ. ಆ ಕೆಲಸ ಮಾಡ್ಕೊಡ್ಲಿಲ್ಲ ಎಂಬ ಸಿಟ್ಟು ಒದಿತಾ ಇದೆ. ಅರ್ಥ ಆಯ್ತಾ? ಇದಕ್ಕಾಗಿ ತಾಯಿ ಎಂಬ ಜ್ಞಾನದ ಒದೆಯುತ್ತದು. ಸೊ ಜ್ಞಾನ ಇದೆ ಅಂತ ಆಯ್ತಲ್ಲ. ಅರೆ ಆ ಜ್ಞಾನ ಏನಾಗಿದೆ? ಈಗ ಗುರುಗುಮನಿಗಳು ಸರ್ವತೋತ್ವ ಸ್ಥಾಪನೆ ಮಾಡಬೇಕಾಗಿದೆ, ಅದಕ್ಕೆ ಬಂದಿದ್ದಾರೆ. ಆ ಓರಿಯೆಂಟೇಷನ್ ಇರೋದ್ರಿಂದ ಅವರಿಗೆ ಅದು ಭಕ್ತಿ ಆಗೋಯ್ತು. ಇಲ್ಲದವರು ತಪ್ಪಾಗಿ ದುರ್ಯೋಧನ ಯಜ್ಞ ಮಾಡಿದ್ರು ಕೂಡ ಏನಾಗಲಿಲ್ಲ, ಅದು ದ್ವಾರಕೆಗೆ ತಾನೇ ಹೋದ, ಕೃಷ್ಣನ್ ಕೇಳಕ್ಕೆ ಹೋದ, ಇಷ್ಟಾರು ಸಿಕ್ಕಿದ್ದೇನು, ಒಂದು ತಿಂಗಳು ಎಲ್ಲ ಸತ್ತು ಹೋಗೋದು. ಅದರಿಂದ ಯಾಕೆ ಭಕ್ತಿ ಇಲ್ಲದೆ ಮಾಡಿದ್ರಿಂದ ಹಾಗಾಯ್ತು. ಅಷ್ಟೆಲ್ಲ ನೈವೇದ್ಯ ಪದಾರ್ಥ ಇಟ್ಟಿದ್ದ, ಭಕ್ತಿ ಇಲ್ಲ, ನೀವು ಭಕ್ತಿ ಇಲ್ಲ ತಗೊಳೋದಿಲ್ಲ ಅಂತ ಕೃಷ್ಣ ಹೇಳಿದ. ಗೊತ್ತಾಯ್ತಾ? ನಸೆ ಸಂಪ್ರಿಯಸೆ ರಾಜನ್ ನಚೈವ ಆಪದ್ಗತಾವಯಂ. ನಿನಗೆ ಭಕ್ತಿ ಇಲ್ಲ, ನಮಗೆ ಆಪತ್ತಿಲ್ಲ, ತಿನ್ನೋದು ಯಾಕೆ ಅಂತ ಕೇಳ್ತಾರೆ. ಇದು ಅರ್ಥ ಮಾಡಿ ಇಷ್ಟೆಲ್ಲ ಮಾಡಿದ್ದೇನೆ ಅಂದ್ರೆ ಮಾಡಿರ ಬರೀ ಗಂಜಿ ಮಾಡಿ ಹಾಕಿರ್ತಾರೆ. ಹಿಂದೆ ಪ್ರೀತಿ ಇದೆ, ಬರೀ ಗಂಜಿ ಪ್ರೀತಿ. ದುರ್ಯೋಧನ ಅಷ್ಟೆಲ್ಲ ಮಾಡಿದ ಪ್ರೀತಿ ಇಲ್ಲ. ಏನಿತ್ತು ಅವನಿಗೆ? ಕೃಷ್ಣನ ಟ್ರ್ಯಾಪ್ ಮಾಡ್ಬೇಕು ಹೇಗಾರ ಬಿಡ, ಅಷ್ಟೇ ದುರುದ್ದೇಶ ಇತ್ತು ಅವನಿಗೆ. ಬರೀ ಗಂಜಿ ಮಾಡಿದವರಿಗೆ ಏನಿತ್ತು? ಪಾಪ ಇರೋ ಸುಧಾ ಬರೀ ಅವಲಕ್ಕಿ ಕೊಟ್ಟ. ಏನಿತ್ತು ಹಿಂದೆ? ಭಕ್ತಿ ಇತ್ತು. ಅದರಿಂದ ವಸ್ತು ಎಷ್ಟು ಮುಖ್ಯನೋ ಅದರಿಂದ ಇರೋ ಭಕ್ತಿ ಮುಖ್ಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಯಾವ್ದಕ್ಕೆ ಓರಿಯೆಂಟ್ ಗಮನ ಕೊಡ್ತಿರೋದು ಇತ್ತೀಚೆಗೆ ನಾವೆಲ್ಲ ಕೂಡ ಶೋಗ್ ಆಗ್ಬಿಟ್ಟಿದೆ. ಹೆಚ್ಚೆಚ್ಚು ಶೋ ಮಾಡಿದಷ್ಟು ಭಕ್ತಿ ಜಾಸ್ತಿ ಅಂತೇಳಿ ಏನಿಲ್ಲ, ಏನು ಶೋ ಮಾಡದೆ ಭಕ್ತಿ ಇರ್ಲಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಭಕ್ತಿ ಇದ್ದಾಗ ನ್ಯಾಚುರಲಿ ಅಟ್ಯಾಚ್ಡ್ ಶೋ ಮಾಡೇ ಮಾಡ್ತಾನು. ಆದ್ರೆ ಆರ್ಟಿಫಿಷಿಯಲ್ ಎಲ್ಲ ಮಾಡಬಾರ್ದು. ಅವ್ರು ಮಾಡಿದ್ದಾರೆ, ನಾನು ಮಾಡಿದ್ದಾನೆ ಅಂತ ಮಾಡಬಾರ್ದು. ಅವ್ರ ಯೋಗ್ಯತೆ ಅಷ್ಟು, ನನ್ನ ಯೋಗ್ಯತೆ ಇಷ್ಟು, ಅಷ್ಟು ನನ್ನ ಯೋಗ್ಯತೆ ಪೂರ್ಣ ನಾನು ಮಾಡ್ತೇನೆ, ಅದು ಇಂಪಾರ್ಟೆಂಟ್. ಎಲ್ಲಿದೆ ಜ್ಞಾನ ಇಲ್ಲದೆ ಭಕ್ತಿ ಬರೋಕೆ ಸಾಧ್ಯನೇ ಇಲ್ಲ. ಅದು ದ್ವೇಷದ ಹಿಂದೆನೆ ಜ್ಞಾನ ಇರಬೇಕಾದ್ರೆ ಏನು ಭಕ್ತಿ ಜ್ಞಾನ ನಿಜವಾದ ಭಕ್ತಿ ಬರಕಲ್ಲಿ ಏನಿರ್ಬೇಕಲ್ಲಿ ಜ್ಞಾನ ಇರಲೇಬೇಕು. ಇವತ್ತು ರಾಯರಲ್ಲಿ ಮಾಡ್ತಾರೆ ಫಾದರ ಭಕ್ತಿರ, ರಾಯ ಯಾರತ್ತರ ಗೊತ್ತಿಲ್ಲ ಅವರಿಗೆ. ಫಸ್ಟ್ ಆಫ್ ಆಲ್ ಅಲ್ಲಿ ಏನಿದೆ ಅವರಿಗೆ ಫಲದ ಆಸೆ ಇದೆ ಅಂತ, ಅದನ್ನ ಭಕ್ತಿ ಅಂತ ಕರೆಯೋದಿಲ್ಲ. ಅಷ್ಟಿದ್ರೆ ಸಾಲದು, ಅದೇನೋ ಒಂದು ತೀರಾ ಸಾಮಾನ್ಯ ಭಕ್ತಿ. ಆದ್ರೆ ಅವ್ರು ಏನೋ ಕೊಡ್ತಾರೆ ಎಂಬುದೇ ದೊಡ್ಡ ಪಾಯಿಂಟ್. ನಮಗೆ ದೊಡ್ಡವ್ರು ಎಷ್ಟೋ ಬೇಕು ಜ್ಞಾನ ಇದೆ ನಮಗೆ, ಗೊತ್ತಾಯ್ತಾ? ಆದ್ರೆ ನಾವು ಮಾಡೋದಿಲ್ಲ ಯಾಕೆಂತ ಕೇಳಿದ್ರೆ ನಮಗೆ ಫಲ ಬೇಕಿಲ್ಲ. ಆ ಫಲ ನಮಗೆ ಬೇಕಿಲ್ಲ. ಒಬ್ಬ ಗುಂಡ ಇದ್ದಾನೆ, ಭಾರಿ ಸಿಕ್ಕಾಬಟ್ಟೆ ದುಡ್ಡಿದೆ, ಅವ್ನು ಕೊಡ್ಲಕ್ಕೆ ತಯಾರಿದ್ದಾನೆ, ಒಂದ್ ಮಾತು ಕೇಳ್ಬೇಕು ಅವನ್ನ, ಕೇಳಕ್ ತಯಾರಿಲ್ಲ ನಾವು. ಯಾತಕ್ಕೆ? ನಮ್ಗೆ ಇಷ್ಟ ಇಲ್ಲ, ಆ ಬಗ್ಗೆ ನಮ್ಗೆ ಇಷ್ಟ ಇಲ್ಲ. ಗೊತ್ತಾಯ್ತಾ? ಈ ದೃಷ್ಟಿಯಿಂದ ವಸ್ತು ಇದ್ರೂ ಕೂಡ ಭಕ್ತಿ ಇಲ್ಲದ ಹೋದ್ರೆ ನಮಗೆ ಬೇಕಾಗೋದಿಲ್ಲ. ಸೊ ಭಕ್ತಿ ಎಂಬುದು ಇಂಪಾರ್ಟೆಂಟ್ ಎಲಿಮೆಂಟ್. ಇವತ್ತು ಆ ಕಡೆ ಗಮನ ಕೊಟ್ಬಿಟ್ರೆ ಎಲ್ಲ ಸಾಲ್ವ್ ಆಗುತ್ತೆ ಪ್ರತಿಯೊಂದು ಕೂಡ. ದ್ವೇಷಯುತ ಧ್ಯಾನಸ್ಯ ಅನರ್ಥ ಹೇತುತ್ವೇನ ಶ್ರುತಿ ಸ್ಮೃತ್ಯಾದಿ ಸಿದ್ಧತ್ವ. ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ದ್ವೇಷದಿಂದ ಅನರ್ಥ ಆಗುತ್ತೆ ಅಂತ ಹೇಳಿರೋದ್ರಿಂದ ಶಿಶುಪಾಲನ ಕೇತನ ತಗೊಳ್ಬಾರದು ಅಂತ ಹೇಳಿದರು. ವಚನಾಂತರಾಣ ಸ್ವಭಾವ ಭಕ್ತ ವಿಷಯತ್ವಾದಿತಿ ಭಾವ. ಅದು ಬೇರೆ ವಾಕ್ಯಗಳಿವೆ ಅಂತ ಕೇಳಿದ್ರೆ, ಸ್ವಭಾವ ಭಕ್ತರು ಅಕಸ್ಮಾತ್ ದ್ವೇಷ ಮಾಡಿದ್ರು ಉದ್ಧಾರ ಮಾಡ್ತಾನೆ ಅಂತ ಅರ್ಥ. ಸ್ವಭಾವ ಅದಕ್ಕೆ ಬದಲು ಏನ್ ಮಾಡಿದ್ರು? ಜೈವಿಜರು ಶಾಪದ ಕಥೆ ಹೇಳಿ ಅದನ್ನ ಹೇಳಿದ್ರು. ಶಾಪದ ಕಥೆಯಿಂದ ಏನಿತ್ತೀಗ? ಶಾಪದ ಕಥೆಯಿಂದೆ ಒಂದೇ ಒಳ್ಳೆ ಸಾತ್ವಿಕ ಜೀವ ಅಂತ ಪ್ರೂವ್ ಆಗಿಬಿಟ್ಟಿದೆ ಈಗಾಗಲೇ. ಸಾತ್ವಿಕರಾದ್ರೂ ಒಮ್ಮೆ ತಪ್ಪು ಮಾಡಿದ್ರೆ ದೇವರು ಕ್ಷಮಿಸ್ತಾನೆ. ಅರ್ಥ ಆಯ್ತಾ? ತಾಮಸ ಜೀವ ಒಳ್ಳೇದನ್ನು ಮಾಡಿದ್ರು ದೇವರು ಸ್ವೀಕಾರ ಮಾಡೋದಿಲ್ಲ. ದ್ವೇಷ ಒಳ್ಳೆ ಜೀವ ಅಕಸ್ಮಾತ್ ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ. ಆ ಕಥೆ ಹೇಳಕ್ ಕೊಟ್ಟಿರೋದಾರೆ. ಇಲ್ಲದವ್ರ ಕಥೆ ಲಿಂಕ್ ಮಾಡಬೇಕಾಗಿದ್ದಿಲ್ಲ. ಹೌದಪ್ಪ, ದ್ವೇಷದಿಂದ ಭಕ್ತಿ ಆಗುತ್ತೆ ಅಂತ ಮುಂದೆ ಹೋಗ್ತಿತ್ತು. ಧರ್ಮರಾಜ ಪ್ರಶ್ನೆ ಕೇಳಿದ, ಅದು ಹೇಗೆ ಭಕ್ತಿ ಭಕ್ತಿ ಆಯ್ತು ಅವನಿಗೆ, ಹುಟ್ಟಿದಾಯನಿಂದ ಬೈತಿದ್ದ ಅಂತ ಕೃಷ್ಣನ್ ಹೇಗೆ ಭಕ್ತಿ ಬಂತು ಅಂದ್ರೆ ಕಥೆ ಹೇಳಿದ್ರ. ದೇವಿದ್ರೆ ಶಾಪದ ಕಥೆ ಹೇಳ್ತಾರೆ. ಮತ್ತೆ ಅಂದ್ರೆ ಒರಿಜಿನಲ್ ಏನಂತ ಆಯ್ತಾತ? ಸಾತ್ವಿಕ ಅಂತ ಆಯ್ತು. ಅವೇ ಸಾತ್ವಿಕ ತಪ್ಪು ಮಾಡಿದ್ರೆ ಉದ್ಧಾರ ಮಾಡಿದ ಕೇಸೇ ಹೊರತದು, ಬರೀ ದ್ವೇಷ ಉದ್ಧಾರ ಮಾಡಿದ ಕೇಸ್ ಅಲ್ಲ. ಅದು ವಾದಿರಾಸ್ವಾಮಿ ಕೇಳ್ತಾರೆ. ಹಾಗಿದ್ರೆ ಇವರ ದೈತ್ಯರೆಲ್ಲ ದ್ವೇಷ ಮಾಡಿರೋದಲ್ಲ? ಆ ದೈತ್ಯ ಅಂತ ಶಬ್ದದ ಅರ್ಥನೇ ಅದು. ಗೊತ್ತಾಯ್ತಾ? ಎಲ್ಲ ದ್ವೇಷ ಮಾಡೋರೆ. ಆ ಶಿಶುಪಾಲನೆ ಮುಕ್ತಿ ಆಯ್ತು ಅಂತ ಹೇಳಿದ್ರು. ಹಿರಣ್ಯಕಶಿಪು ಮುಕ್ತಿ ಆಯ್ತು ಅಂತ ಹೇಳಿದ್ರು. ಹಾಗಿದ್ರೆ ಇವ್ರು ದುರ್ಯೋಧನೆಗಾಯ್ತು ಅಂತ ಯಾಕೆ ಹೇಳಲಿಲ್ಲ? ದುಶ್ಯಾಸನಗಾಯ್ತು ಅಂತ ಯಾಕೆ? ಇನ್ನೂ ದ್ವೇಷ ಮಾಡಿದವರೆಲ್ಲ ಕೂಡ. ಗೊತ್ತಾಯ್ತಾ? ಎಲ್ಲರಿಗೆ ಅರಿಷ್ಟಾಸುರ ವಾತಾಸುರ ಎಷ್ಟೋ ಜನ ಬಂದ್ರು. ಪೂತನಿಗೆ ಹೇಳಿದ್ರು, ಕಂಸನಿಗೆ ಹೇಳಿದ್ರು ಅಷ್ಟೇ, ಉಳಿದವ್ರಿಗೆ ಹೇಳೇ ಇಲ್ಲ. ಅಷ್ಟನಕ್ಕೆ ಯಾಕೆ ಹೇಳಲಿಲ್ಲ? ಗೊತ್ತಾಯ್ತಾ? ಎಲ್ಲರಿಗೂ ಹೇಳಬೇಕಾಯ್ತು. ಅದು ಎಲ್ಲ ಕಡೆ ತಿಳ್ಕೊಬೇಡಿ ಅಂತ ಹೇಳಿಲ್ಲ ಮಾತನ್ನ. ಕೆಲವು ಕೇಸ್ ಮಾತ್ರ ಹೇಳ್ತಾರೆ. ಇದೇಂದ್ರೆ ಏನರ್ಥ ಅದಕ್ಕೆ? ಸ್ಪೆಷಲ್ ಇದೆ ಅಂತ. ಒಮ್ಮೆ ಏನ್ ಮಾಡ್ದ, ಕಾಲೇಜ್ಗೆ ಹೋಗಿದ್ದಿಲ್ಲ, ಬೈದ್ರು, ಏನೋ ಮಾಡಿದ, ದುಡ್ಡು ಕೊಟ್ಬಿಟ್ಟ, ಪ್ರಾಟಿ ಕೊಟ್ಟ, ಸೇರಿಸ್ಕೊಂಡ್ಬಿಟ್ರು. ಇನ್ನೊಬ್ರು ಯಾರು ನೋಡ್ದ, ತಾನು ಕೊಡ್ತೀವಿ ಸೇರಿಸ್ಕೊಳ್ಳಿ ಅಂತ ಹೋದ. ಅವ್ನು ಒಡಿದ್ರೆ ಸ್ಟೂಡೆಂಟ್ ಅವನು, ಪಾಪ ಬಂದ ಆಗ್ತೀವಿ ಸರ್ ಅಪತ್ತಿ ಆಗಿದ್ದ ಬಂದ ಸೇರಿಸ್ಕೊಂಡ್ರು. ಇವ್ರು ಸ್ಟೂಡೆಂಟೇ ಅಲ್ಲ, ಏನು ಜನರಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರಂತ ಕೇಳಿ, ಜನರಲ್ಲಿ ಅಡ್ಮಿಷನ್ ಮಾಡ್ಕೊಂಡಿಲ್ಲ, ಅಡ್ಮಿಷನ್ ಆಗಿ ಜೀವನದಲ್ಲೇ ಅಡ್ಮಿಷನ್ ಆಗಿರೋದು. ಮಧ್ಯೆ ಡೀಲಿಂಗ್ ಆಗಿತ್ತು, ದುಡ್ಡು ಕೊಟ್ಟು ಕಾಂಪೆನ್ಸೇಟ್ ಮಾಡ್ಕೊಂಡ. ಆದ್ರೆ ಆಗ ಅಡ್ಮಿಷನ್ ಮಾಡ್ಕೊಳಕ್ ಬರೋದಿಲ್ಲ. ಗೊತ್ತಾಯ್ತಾ? ಇದು ಕತೆ ಗೊತ್ತಿಲ್ಲ ಅವನಿಗೆ. ಏನು 100 ರೂಪಾಯಿ ಕೊಟ್ಟು ಎಲ್ಲರೂ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟ ಕೊನೆಗೆ. ಮದ್ದಾರ 1,000 ರೂಪಾಯಿ ಇಲ್ಲ, 100 ಕೊಟ್ಟರೆ ಸಾಕು ಅಂತೇಳಿ. ಅದು ಬೇರೆ, ಎರಡು ಇದು ಬಿಟ್ಟಿದ್ದು ಬಾಕಿ ಅಷ್ಟೇ ಇದು. ಗೊತ್ತಾಯ್ತಾ? ಇದನ್ನ ಅರ್ಥ ಮಾಡಿಕೊಂಡ ಕ್ಲೀ ಇಂಪಾರ್ಟೆಂಟ್ ಆರ್ಗ್ಯುಮೆಂಟ್ ಅದು. ಎಲ್ಲಾ ದೈತ್ಯರು ಸತ್ತಾಗ ಸದ್ಗತಿ ಆಯ್ತು ಅಂತ ಹೇಳಿಬಿಟ್ಟಿದ್ದಿದ್ರೆ ಯೋಚನೆ ಇರಲಿಲ್ಲ. ಕೆಲವರು ಮಾತ್ರ ಹೇಳಿ ಕೆಲವರಿಗೆ ಬರೀ ಸದ್ಗತಿ ಆಗಲಿ ಅಂತ ಹೇಳಿದ್ರು. ಅಂದಂತ ಶೋಧ ಅಂತ ಬೇರೆ ಹೇಳ್ತಾರೆ ಜೊತೆಗೆ. ಅಂದಮೇಲೆ ದೈತ್ಯರ ಕೇಸೇ ಬೇರೆ, ಭಕ್ತರ ಕೇಸೇ ಬೇರೆ. ಪ್ಯೂರ್ ಭಕ್ತ ಅವನ ಕೇಸ್ ಬೇರೆ, ಪ್ಯೂರ್ ದ್ವೇಷಿ ಅವನ ಕೇಸ್ ಬೇರೆ. ಭಕ್ತನ ಜೊತೆಗೆ ಇವನು ಸೇರ್ಕೊಂಡಿದ್ದಾನೆ ಅವನ ಕೇಸ್ ಬೇರೆ. ಅರ್ಥ? ಭಕ್ತನ ಜೊತೆಗೆ ಇವನು ಸೇರ್ಕೊಂಡು ಕೇಸ್ ಇದೆಯಲ್ಲ, ಅಂತ ಕೇಸುಗಳು ಹಿಡಿತಿಲ್ಲ. ಆಮೇಲೆ ಕೆಲವರು ದುಷ್ಟರು ಇದ್ದಾರೆ, ಅವ್ರಿಗೆ ಒಳ್ಳೇದಾದಾಗಾಯ್ತು. ಆಮೇಲೆ ಒಳ್ಳೆಯವ್ರಿಗೆ ಕೆಟ್ಟದಾದಾಗಾಯ್ತು ಕೆಲವೊಮ್ಮೆ. ಕರ್ತವ್ಯನ ಭಾರಿ ಒಳ್ಳೆಯವನು. ಪರಶುರಾಮದೇವರ ಇಬ್ಬರು ಶಿಷ್ಯ, ದತ್ತಾತ್ರಿ ರೂಪದ ಶಿಷ್ಯವನು. ಪರಶುರಾಮದೇವರು ಕೊಂದು ಹಾಕ್ತಾರೆ. ಎತ್ತ ಕೇಸಿದು ಒಳ್ಳೆಯವನು ಕೊಂದು ಹಾಕಿದ ಕೇಸಿದು. ಕಂಸನ ಕೇಸು ಕೆಟ್ಟವನಿಗೆ ಮೋಕ್ಷ ಕೊಟ್ಟ ಕೇಸು, ಕಾರ್ತವ್ಯ ಒಳ್ಳೆಯವನಿಗೆ ಕೆಟ್ಟಗತಿ ಆದ ಕೇಸು. ಅದಕ್ಕೆ ಹೇಳ್ತಾರೆ ಕೆಟ್ಟದ್ದಾಗಲ್ಲ, ಕಾರಣ ಒಳಗೆ ಅಯೋಗ್ಯ ಇದ್ದಲ್ಲ ಅವನಿಗೆ ಕೆಟ್ಟದ್ದು ಮಾಡಿದ್ದೆ ಹೊರತು ಕಾರ್ತವ್ಯ ಕೆಟ್ಟದ್ದಾಗಿದೆಲ್ಲ. ಅವನ ಹೆಸರಾವೇಶ ಇತ್ತು ಕಾರ್ತವ್ಯ ಆಚರಣೆಗೆ. ಪನಿಷ್ ಮಾಡಿದ್ದು ಯಾರನ್ನ? ಈಗ ಅವನ್ನ, ಇವನ್ನೆಲ್ಲ ಪನಿಷ್ ಮಾಡಿದ್ದು. ಇದು ಯೋಚನೆ ಮಾಡ್ತಾ ಹೋದ್ರೆ ನಾಲ್ಕು ಕೇಸ್ ಅದು. ಪ್ಯೂರ್ ಭಕ್ತ, ಪ್ಯೂರ್ ದ್ವೇಷಿ, ಗೊತ್ತಾಯ್ತಾ? ಪ್ಯೂರ್ ಭಕ್ತ, ಪ್ಯೂರ್ ದ್ವೇಷಿ, ಆಮೇಲೆ ಮಿಕ್ಸೆಡ್. ಇವರಿಬ್ರು ಕೂಡ ದ್ವೇಷಿ ಭಕ್ತಿ ಜೊತೆ ಮಿಕ್ಸ್ ಆಗಿದ್ದಾರೆ, ಭಕ್ತ ದ್ವೇಷ ಜೊತೆ ಮಿಕ್ಸ್ ಆಗಿದ್ದಾರೆ. ಅದರಲ್ಲಿ ಕಾರ್ತವ್ಯಜಾದ ಕೇಸುಗಳೆಲ್ಲ ಕೆಲವು, ಶಿಶುಪಾಲಾದಿಗಳ ಕೇಸ್ ಕೆಲವು, ಕೆಲವು ಶುದ್ಧ ಕೇಸು. ಭೀಮಸೇನ ದೇವರ ಕೇಸ್ ಮಾತಾಡಾಗಿಲ್ಲ. ದುರ್ಯೋಧನ ಕೇಸ್ ಪ್ಯೂರ್ ಕೇಸ್, ಮತ್ತೆ ಹೈ ಕ್ಲಾಸ್ ದ್ವೇಷಿ ಅವನು, ಹೈ ಕ್ಲಾಸ್ ಭಕ್ತ, ಇಲ್ಲೆಲ್ಲೂ ಮಿಕ್ಸ್ಚರೇ ಇಲ್ಲ, ಪ್ಯೂರ್. ನಾಲ್ಕು ಕೇಸ್ ಇದೆ. ಇವು ಎಲ್ಲದಕ್ಕೊಂದೇ ಕೇಸ್ ಅರ್ಥ ಮಾಡಿಕೊಂಡ್ರೆ ತಪ್ಪಾಗತ್ತೆ. ದ್ವೇಷದಿಂದ ಮುಕ್ತಿ ಆಗೋದ್ರೆ ಅದರೊಳಗೆ ಭಾರಿ ಕೆಡ್ತಾರೆ. ಹಾಗಿದ್ರೆ ದ್ವೇಷ ಮಾಡೋದು ಭಾರಿ ಸುಲಭ, ಅದನ್ನೇ ಮಾಡಿಬಿಟ್ರೆ ಆಯ್ತು. ಯಾಕೆ ಭಕ್ತಿ ಬಳಗದ ಯಾಕೆ ಹೇಳ್ತಿದ್ರೆ? ಆಗಿದ್ರೆ ಕೃಷ್ಣ ಕೂಡ ಏನಂತ ಹೇಳ್ತಾನೆ? ಎಕ್ಸಾಂಪಲ್, ನಾಹಂ ವೇದೈಹಿ ನ ತಪಸ ನ ದಾನೇ ನ ಚೇಜ್ಜಯ. ಗೊತ್ತಾಯ್ತು, ಶಕ್ಯ ಏವಂ ವಿಧೋ ದ್ರಷ್ಟುಂ ದೃಷ್ಟವಾನಸಿ ಮಾಮ್ಯಥ ಭಕ್ತ್ಯಾತು ಅನನ್ಯ ಶಕ್ಯ ಅಂತೇಳಿ ಭಕ್ತಿ ಬಗ್ಗೆ ಹೇಳಿದ. ದ್ವೇಷದ ಬಗ್ಗೆ ಹೇಳ್ಬೇಕಾದ್ರೆ, ತಾರಹಂ ವೃಷದ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮಿ ಅಜಸ್ರ ಮಶುಭಾನ್ ಆಸುರೇಶ್ವೇವ ಯೋನಿಷು. ದ್ವೈತರ ಕೇಸ್ ಮತ್ತೆ ಬೇರೆ ಹೇಳ್ತಾರೆ. ದೇವತೆಗಳು ಉದ್ಧಾರ ಮಾಡ್ತೀನಿ ಅಂತ ಹೇಳೋ ಕೇಸ್ ಇದೆ, ದ್ವೇಷನ ಹೊಡಿತೀನಿ ಅಂತ ಕೇಸ್ ಇದೆ. ಮುಕ್ತಿ ಕೊಡೋದಾಗ ಏನ್ ಮಾಡ್ಬೇಕಾಗಿತ್ತು? ದ್ವೇಷ ಆದ್ರೂ ಮಾಡ್ರಿ, ಇದಾದ್ರೂ ಮಾಡ್ರಿ, ಕೊಟ್ಟಿಗೆ ಅವ್ರಿರ್ತಾರೆ. ಬೈದಾದ್ರೂ ಕೊಟ್ಟರೆ ತಗೊಂಡು ಹೋಗ್ತೀವಿ ಅಂತ ಅಂತವ್ರು ಇರ್ತಾರೆ ಕೆಲವರು. ಒಳ್ಳೆ ರೀತಿಯ ಬೈದು ಕೊಟ್ಟರು, ಪರ ಹೊಡೆದು ಕೊಟ್ಟರು ತಗೊಂಡು ಹೋಗ್ತೇನೆ, ಬೇಕಾದ ಕಾಣಿಕೆ ಅಷ್ಟೇ ಅಂತ ಕೇಸ್ ಆಗ್ತಿತ್ತು. ಕೃಷ್ಣಂದು ಹೇಳಲಿಲ್ಲ, ದ್ವೇಷನ ಹೊಡೆದಾಗ್ತೀನಿ ಅಂತ ಹೇಳ್ತಾ. ಅದೇ ಗೀತೆಯೊಳಗೆ ಎರಡು ಮಾತು ಬಂದಿರೋದ್ರಿಂದ ಮೂದ ತಲೆಗೆ. ಮತ್ತೆ ಅಪಿಚೇತ್ ಸುಧಾಚಾರ ಇದೆಯಲ್ಲ ಅಂತ ಕೇಳಿದ್ರೆ, ಅಪಿಚೇತ್ ಸುಧರಾಚಾರಿ ಆಗಿದ್ರೂ ಕೂಡ ಭಜತೆ ಮಾಮನನ್ಯ ಭಕ್, ನಾನು ಭಕ್ತನಾಗಿದ್ರೆ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರೆ. ಬರೀ ದುರಾಚಾರ್ಯ ಉದ್ಧಾರ ಮಾಡ್ತೀನಿ ಅಂತ ಹೇಳಿಲ್ಲ, ಭಕ್ತನಾದ್ರೆ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ ಹೊರತು ಬರೀ ದುರಾಚಾರಿ ಅಲ್ಲ. ದುರಾಚಾರಿ ಆಗ್ಬೇಕು ಅಂದ್ರೆ ಅಪಿಚೇತ್ ಸುಧರಾಚಾರ, ಲೇಟಾ ಬಂದ್ರು ಬಾ ಅಂತ ಹೇಳಿದ್ರೆ, ಲೇಟಾ ಬಂದ್ರು ಕ್ಲಾಸ್ ತಪ್ಪಿಸ್ಬೇಡ ಅಂತ ಹೇಳಿದ್ರು. ಮೂರು ದಿವಸ ಲೇಟಾ ಬರಲಿಕ್ಕೆ ಶುರು ಮಾಡ್ಬಿಟ್ಟು ಅವರು. ಉದ್ದೇಶ ಇರೋದು ಯಾವ್ದ್ರಲ್ಲಿ? ಕ್ಲಾಸ್ ತಪ್ಪಿಸ್ಬೇಡ ಉದ್ದೇಶ ಇರೋದು, ದ್ವೇಷ ಲೇಟಾ ಬರೋ ಉದ್ದೇಶ ಇಲ್ಲ. ದುರಾಚಾರಿ ಆದರೂ ನನ್ನಲ್ಲಿ ಭಕ್ತಿ ಮಾಡು ಅಂತ ಕೇಳಿದ್ರೆ, ದುರಾಚಾರಿ ಆಗುವಂತ ಅರ್ಥ ಅಲ್ಲ. ಏನರ್ಥ? ದುರಾ ಭಕ್ತಿನೇ ಆಗಬೇಕು ನೀನು. ಅಕಸ್ಮಾತ್ ದುರಾಚಾರ ಬಂದರೆ ಭಕ್ತಿನ ಬಿಡಬೇಡ, ಅದೇ ಆ ಕಾನ್ಸೆಪ್ಟ್ ಇದೆ. ಇದೆಲ್ಲ ಅರ್ಥ ಮಾಡಿಕೊಳ್ಳೋದಕ್ಕೆ ಅದಕ್ಕೆ ಬ್ರಹ್ಮಸೂತ್ರಗಳು ಬೇಕು ಅಂತ ಹೇಳಿದ್ರು. ಇದು ನಿರ್ಣಾಯಕ ಸೂತ್ರ ಇದೆ, ಇದನ್ನೆಲ್ಲ ಕೋಟ್ ಮಾಡ್ತಾರೆ ಅದರ ಸ್ವಾಮಿ. ನಿರ್ಣಾಯಕ ಸೂತ್ರಕರ್ತೃ, ನಿರ್ಣಯ ಮಾಡೋ ವೇದವ್ಯಾಸರು ಸ್ಪಷ್ಟ ಹೇಳಿದ್ದಾರೆ, ಭಕ್ತಿಯಿಂದನೇ ಮುಖ್ಯ, ಆದ್ದರಿಂದ ದ್ವೇಷ ಮಾಡಕ್ಕೆ ಬರೋದಿಲ್ಲ. ಅನುಬಂಧಸ್ತು ಭಕ್ತಿ ಸ್ಯಾತ್ ಬಂಧ ಸ್ನೇಹ ಉದಾಹೃತ. ಮತ್ತೆ ಅನುಬಂಧ ಅಂತ ಪದ ಬಂದಿದೆ. ಅನುಬಂಧಸ್ತು ಭಕ್ತಿ ಸ್ಯಾತ್ ಬಂಧ ಸ್ನೇಹ ಉದಾಹೃತ ಇತ್ಯಭಿಧಾನ. ಇಲ್ಲಿ ಅನುಬಂಧ ಆದಿಭ್ಯ ಅಂತ ಹೇಳಿದ್ರು. ಭಕ್ತಿ ಅಂತ ನೀವು ನೋಟ್ ಬರೆದಿದೆ, ಭಕ್ತಿ ಅಂತ ಇಲ್ಲೇ ಇಲ್ಲ ಅಂತ ಕೇಳಿದ್ರೆ, ಅನುಬಂಧ ಶಬ್ದ ಭಕ್ತಿ ಅಂತ ಅರ್ಥ ನೋಡಿ. ಇದೆ ಅನುಬಂಧ, ಅದಕ್ಕೊಂಡೇ ಆಧಾರ ಏನು ಅಂದ್ರೆ, ಅನುಬಂಧಸ್ತು ಭಕ್ತಿ ಸ್ಯಾತ್ ಬಂಧ ಸ್ನೇಹ ಉದಾಹೃತ. ಬಂಧ ಅಂದ್ರೆ ಬರೀ ಸ್ನೇಹ, ಅನುಬಂಧ ಅಂದ್ರೆ ಭಕ್ತಿ, ಗೊತ್ತಾಯ್ತಾ? ಅವನು ಬಂಧ ಅಂದ್ರೆ ಸ್ನೇಹ, ಅನುಬಂಧ ಅಂದ್ರೆ ದೊಡ್ಡ ಸ್ನೇಹ. ಸರಿ ಹೋಯ್ತು, ಏನು ಸಮಸ್ಯೆನೇ ಇಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಅವ್ರು ಹೇಳ್ಬೇಕಾದ್ರೆ ದ್ವೇಷಾನುಬಂಧದ ಭಕ್ತಿ ಅಂತ ಕರೆದು ಭಾಗವತದಲ್ಲಿ, ದ್ವೇಷ ಅಂತ ದ್ವೇಷಾನುಬಂಧ ಅಂತ ಕರೆದಿದ್ರಿಂದ ಅನುಬಂಧ ಇದ್ದುಕೊಂಡು ಭಕ್ತಿ. ದ್ವೇಷ ಭಕ್ತಿ ಇರೋ ಭಕ್ತಿಯ ಬ್ಯಾಕ್ಗ್ರೌಂಡ್ ಏನು ದ್ವೇಷ ಅಂತ ಹೊರತು ಬರೀ ದ್ವೇಷ ಅಂತ ಅರ್ಥ ಅಲ್ಲ ಅದಕ್ಕೆ. ಸ್ನೇಹ ಉದಾಹೃತ ಇತ್ಯಭಿಧಾನ ಅತ್ರಾರ್ಥೇ ನಿಯಾಮಿಕಾಂ ಸ್ಮೃತಿ ಮಹಾ ಸರ್ವೇತಿ. ಇದಕ್ಕೆಲ್ಲ ಸಂಬಂಧಪಟ್ಟಂತಹ ಸ್ಮೃತಿಗಳು. ಒಂದು ನಾರಾಯಣ ತಂತ ದೊಡ್ಡ ಕೊಟೇಶನ್ ಕೊಟ್ಟುಬಿಟ್ಟು ತಿಳಿಸಿದ್ರು, ಭಕ್ತಿ ಭಕ್ತಿ ಅಂತ ಒತ್ತೇಳಿದ ಮಾತುಗಳು. ತಥಾಪಿ ಭಕ್ತ್ಯಾದ್ಯಪೇ ಭಕ್ತ್ಯಾದ್ಯಪೇಕ್ಷಿತ ಮಿತಿ ಶೇಷ ತರಿಹಿ ಭಕ್ತ್ಯಾಧಿಕಂನ ಜ್ಞಾನಾರ್ಥಮಿತ್ಯತಃ ತಸ್ಮಾದಿತಿ. ಅದಕ್ಕೆ ಹೇಳ್ತಾರೆ ಜ್ಞಾನಾರ್ಥ ಅಂತ ತಿಳ್ಕೊಳ್ಬೇಕು. ಜ್ಞಾನ ಭಕ್ತ್ಯಾದಿಗಳು ಜ್ಞಾನಾರ್ಥನೂ ಹೌದು. ಜ್ಞಾನ ಬರೋದಕ್ಕೂ ಭಕ್ತಿ ಬೇಕು, ಜ್ಞಾನ ಬಂದ್ಮೇಲೆ ಮತ್ತೆ ಭಕ್ತಿ ಬೇಕು. ಭಕ್ತಿ ಎಂಬುದು ಮತ್ತೆ ಊಟಕ್ಕಿಂತ ಮುಂಚೆ ವಿಶ್ವಾಸದಿಂದ ಊಟ ಕೂತ್ಕೊಂಡು, ಊಟ ಆದ್ಮೇಲೆ ವಿಶ್ವಾಸ ಮತ್ತೆ ಥ್ಯಾಂಕ್ಸ್ ಹೇಳಿದೆ. ಊಟ ಆಯ್ತದ ಬಯೋದಿಲ್ಲ, ಮೊದಲು ಭಕ್ತಿ ಊಟ ಹಾಕಲಿ ಅಂತೇಳಿ, ಆಮೇಲೆ ಭಕ್ತಿ ಊಟ ಹಾಕಿದ ಅಂತೇಳಿ, ಅದು ಹೋಗೋದೇ ಇಲ್ಲ. ಅದರಿಂದಾಗಿನೇ ಆದಾವಂತೇಚ ಮಧ್ಯೇಚ ಭಕ್ತಿ ಇರಬೇಕು. ಯತನಾದಿ ಸಿದ್ಧಂ ಅವ್ಯಕ್ತಂ ಭಕ್ತ್ಯಾದಿ ತೇನ ಗುರುಪ್ರಸಾದ ತೇನ ಭಕ್ತ್ಯಾದಿ ಅಭಿವ್ಯಕ್ತಿ ಅಭಿವ್ಯಕ್ತ ಭಕ್ತ್ಯಾದಿನಾಚ ಜ್ಞಾನಮಿತ್ಯರ್ಥ. ನೋಡಿ, ಯತನಾದಿ ಸಿದ್ಧಂ ಅವ್ಯಕ್ತಂ ಭಕ್ತ್ಯಾದಿ ತೇನ ಗುರುಪ್ರಸಾದ ತೇನ ಭಕ್ತ್ಯಾದಿ ಅಭಿವ್ಯಕ್ತಿ ಅಭಿವ್ಯಕ್ತ ಭಕ್ತ್ಯಾದಿನಾಚ ಜ್ಞಾನಮಿತ್ಯರ್ಥ. ಬೇರೆಯವರಿಗೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಕ್ ಬರೋದಿಲ್ಲ ಯಾರಿಗೂ ಕೂಡ. ನೀವೇನ್ ಹೇಳ್ತೀರಿ? ಜ್ಞಾನದಿಂದ ಭಕ್ತಿ ಅಂತೀರಿ, ಭಕ್ತಿಯಿಂದ ಜ್ಞಾನ ಅಂತೀರಿ. ಸೊ ಯಾವ್ದರಿಂದ ಭಕ್ತಿ? ಜ್ಞಾನದಿಂದ ಭಕ್ತಿ ಅಂದ್ರೆ ಭಕ್ತಿಯಿಂದ ಜ್ಞಾನ ಅಂತೀರಿ. ಸೊ ಜ್ಞಾನ ಬರೋವರೆಗೂ ಭಕ್ತಿ ಇಲ್ಲ, ಭಕ್ತಿ ಬರೋವರೆಗೂ ಜ್ಞಾನ ಇಲ್ಲ. ಅನ್ಯೋನ್ಯಾಶ್ರಯ ತರದ ಪ್ರಶ್ನೆ ಬರುತ್ತೆ, ಉತ್ತರ ಕೊಡೋದಕ್ಕಾಗೋದಿಲ್ಲ ಬೇರೆಯವರಿಗೆ. ಆಚಾರ ಹೇಳ್ತಾರೆ ಅದಕ್ಕೆ ಸ್ವರೂಪ ಮೂರು ವಿಧ ಅಂತ ಹೇಳಿದ್ದು. ಸಾತ್ವಿಕ ಜೀವರಲ್ಲಿ ಏನಿದೆ ಸ್ವರೂಪದಲ್ಲಿ ಅಲ್ಲೇ ಭಕ್ತಿ ಇದೆ. ಸೊ ಭಕ್ತಿ ಏನಾಗುತ್ತೆ, ಈಗ ಬೆಳೀತಾ ಹೋಗುತ್ತೆ. ಎಂಟತ್ತು ಬೀಜ ಇದೆ, ವೆರೈಟಿಗಳು ಹಾಕಿದ ನಮಗೆ. ಆಮೇಲೆ ಏನಾಯ್ತು, ಒಂದು ಮಾವು ಬೇವು ಎಲ್ಲ ಗೊತ್ತಾಯ್ತು. ಇದು ಗೊತ್ತಾಗಿದ್ದೀಗ ಫಸ್ಟ್ ಮಾವು ಬೇವು ಯಾವಾಗಿತ್ತದ, ಬೀಜದಲ್ಲೇ ಆಗಿತ್ತು. ಅರ್ಥ ಆಯ್ತಾ, ಬೀಜದಲ್ಲೇ ಮಾವು ಬೇವು ಇದೆ ಹೊರತು ನಾವು ನೀರಾಗಿ ಬೆಳೆಸಿದ್ದಕ್ಕೆ ಅದು ಮಾವಾಗಲಿಲ್ಲ, ನೀರ ಬೇವಾಗಲಿಲ್ಲ. ಅದು ಆಗಿರೋದು ಬೇವು ಬೇವಿನ ಬೀಜದಲ್ಲೇ ಇದೆ, ಮಾವು ಮಾವಿನ ಬೀಜದಲ್ಲೇ ಇದೆ. ಅದೇ ರೀತಿಯೇ ಸ್ವರೂಪ ಮುಕ್ತಿ ಯೋಗ್ಯರ ಸ್ವರೂಪದಲ್ಲೇ ಏನಿದೆ, ಭಕ್ತಿ ಇದೆ. ಇಪ್ಪ ಸಾಧನೆ ಯಾತಕ್ಕೆ ಮಾಡಬೇಕು ಅಂದ್ರೆ, ಹಾಗಿದ್ರೆ ನೀನು ಮಾವಿನ ಬೀಜ ಇಟ್ಕೊಬಿಡು, ಮಾವಿನ ಹಣ್ಣಾಗುತ್ತ ಅದು. ಮಾವಿನ ಹಣ್ಣು ಆಗ್ಬೇಕಾದ್ರೆ ಸಾಧನೆ ಮಾಡ್ಬೇಕು, ಮಾವಿನ ಬೀಜನ ಮಾವಿನ ಹಣ್ಣಿ ತರಬೇಕಾದ್ರೆ ಸಾಧನೆ ಮಾಡಬೇಕು. ಅದಕ್ಕೆ ಸಾಧನೆ ಅಂತ ಕರೆಯೋದು. ಸ್ವರೂಪ ಜೀವರೆಲ್ಲ ಹೇಗಿದ್ದಾರೆ, ಈಗ ಅನಾಧಿಕಾರದಿಂದ ಬೀಜಗಳಿದ್ದ ಹೇಗಿದ್ದಾರೆ, ಅದು ಹಣ್ಣಾಗಬೇಕದು. ಹಣ್ಣಾಗ್ಬೇಕಾದ್ರೆ ಏನ್ ಮಾಡ್ಬೇಕು, ಹಣ್ಣಾಗ್ಬೇಕಾದ್ರೆ ಫ್ರಿಜ್ನಾಗಿಟ್ಟರೆ ಹಣ್ಣಾಗೋದಿಲ್ಲ, ಗೊತ್ತಾಯ್ತಾ. ಎಲ್ಲಿಡ್ಬೇಕಾದ್ರೆ ಕಾವಿಡ್ಬೇಕು. ಮಾವಿನ ಹಿಂದಿನ ಮನೆಗಳು ನೋಡಿರ್ತೀರಿ, ಹಣ್ಣು ತಿಂದು ಓದಿರ್ತಕ್ಕ, ಹಣ್ಣು ಮಾಡಿ ಗೊತ್ತಿರೋದಿಲ್ಲ ಯಾರಿಗೂ ಕೂಡ. ಇದನ್ನೆಲ್ಲ ತಂದು ಅದು ಹೊಟ್ಟು ತಂದು ಇಟ್ಟು ಎಲ್ಲ ಹಾಕಿ ಹೀಟ್ ಬರ್ಕ ಹೀಟ್ ಆಗೋದು. ಆ ಹೀಟ್ಗೆ ಏನಾಗುತ್ತೆ, ಅದು ಹಣ್ಣಾಗುತ್ತೆ. ಅದು ಸಂಸಾರ ತಾಪ, ಅದಕ್ಕೆ ಪರವಾಗಿ ಅದಕ್ಕೆ ಕೊಡ್ತಾರೆ ಹಣ್ಣಾಗ್ರಿ ಅಂತ. ತಾಪ ಕೊಟ್ಟು ಕೊಟ್ಟು ಹಣ್ಣು ಮಾಡಿಬಿಡ್ತಾರೆ. ಬರೀ ಹಣ್ಣು ಬರೀ ಹಣ್ಣು ಆಗ್ಬಿಟ್ರೆ ಕೇಳ್ಬಿಟ್ಟು ಬೇವಿನ ಹಣ್ಣು ಆಗಬಾರ್ದು, ಯಾವ ಹಣ್ಣು ಆಗಬೇಕು, ಮಾವಿನ ಹಣ್ಣು. ತಾಪಕ್ಕೆ ಅರ್ಥ ಇದೆ. ಒಳ್ಳೆ ದೇವರಿಗೆ ತಾಪ ಕೊಟ್ರೆ ಕುಂತಿ ಹೇಳೋದು ಅದಕ್ಕೇನೆ, ನಾನು ತಾಪ ಕೊಡು ಉದ್ಧಾರ ಆಗ್ತೇನೆ ಅಂತ. ವಿಪದಃ ಸಂತೋ ನಶೇಶ್ವರ. ಕೆಟ್ಟವರಿಗೆ ತಾಪ ಕೊಟ್ರೆ ಏನಾಗುತ್ತೆ, ಏನಿಲ್ಲ. ಹಾಲು ಚೆನ್ನಾಗಿ ಕಾಯಿಸಿದ್ರೆ ಹೆಪ್ಪಾಕಿರೆ ಬಸರಾಗುತ್ತೆ, ನೀರು ಕಾಯಿಸಿದ್ರೆ ಹೆಪ್ಪಾಕಿರೆ ಬಸರಾಗತ್ತಾ, ಅದು ಬಸರಾಗ ಗುಣನೇ ಅದರಲ್ಲಿಲ್ಲ. ಅದಕ್ಕೆ ಸ್ವರೂಪ ಯೋಗ್ಯತೆ ಅನ್ನೋ ಪದ ಒಪ್ಪಿಕೊಂಡ ಮೇಲೆ ಯಾವ ಸಮಸ್ಯೆನೂ ಬರೋದಿಲ್ಲ, ಉಳಿದವ್ರಿಗೆ ಅದಿಲ್ಲ. ಏನು ಹೌದು ಹೌದು ಆಯ್ತು. ಏನ್ ಹೇಳ್ಬೋದಾಗಿ ದೇಶದಲ್ಲಿ ಮಾಡಿಬಿಟ್ರೆ ಏನಾಗತ್ತಾಗ. ಸರಿ ಮುಂದೆ ಅದು 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 ಸ್ವಾರಸ್ಯ ಅಂದ್ರೆ. ಆಯ್ತು ಮುಂದೆ ಹೇಳಿ. ವೆರಿ ಸಿಂಪಲ್. ಅದು ಇವತ್ತು ನಮ್ಗೆ ಹುಡುಗ ಭಾರಿ ಬುದ್ಧಿವಂತ ಅಂತ ಗೊತ್ತು, ನೀವು ಕ್ಲಾಸಿಗೆ ಬರೋಣ ಪಾಸ್ ಮಾಡ್ತೀನಿ ಅಂತ ಹೇಳಿ ಏನಾಗತ್ತಾಗ. ಆರ್ಡಿನರಿ ಕೋರ್ಸ್ ಅಲ್ಲ, ಅಚಿಂತ್ಯ ಶಕ್ತಿ ಎಂಬುದನ್ನು ಯಾವುದಕ್ಕೆ ಉಪಯೋಗಿಸ್ಬೇಕು ನಾವು ಯಾವಾಗಲೂ ಕೂಡ. ಅಚಿಂತ್ಯ ಶಕ್ತಿ ಎಂಬುದು ಆ ರೀತಿ ಉಪಯೋಗಿಸ್ಬಿಟ್ಟು ಏನಾಗುತ್ತದೆ, ಸಾಮಾನ್ಯವಾಗಿ ಎಲ್ಲ ಕೂಡ ಡಿಸ್ಕ್ರಿಷನ್ ಪವರ್ ಅಂತ. ಡಿಸ್ಕ್ರಿಷನ್ ಪವರ್ ಯಾವಾಗ ಉಪಯೋಗಿಸ್ತಾರೆ, ಮತ್ತೆ ಧೈರ್ಯ ಉಪಯೋಗಿಸ್ಬಿಟ್ಟು ಡಿಸ್ಕ್ರಿಷನ್ ಪವರ್ ಇವರೆಲ್ಲ ಹಾಕ್ಬೇಕಾಗಿತ್ತು. ಅರ್ಥ ಆಯ್ತಾ, ಡಿಸ್ಕ್ರಿಷನ್ ಪವರ್ ಆಗಿ ಉಪಯೋಗಿಸ್ಬಿಟ್ರೆ ಸಾಧನೆಗೆ ಅರ್ಥನೇ ಇಲ್ಲ. ಒಂದೇ ಒಂದ್ ಇನ್ನೊಂದು ಹೇಳ್ತೀರಿ ಕೇಳಿ. ಆಕ್ಚುಲಿ ಎಲ್ಲರೂ ಸಾತ್ವಿಕರ ಎದ್ದು ಬಿಟ್ಟಿದ್ರೆ ಬೇರೆ ಪ್ರಾಬ್ಲಮ್, ಅದು ಬೇರೆ. ಅದು ಎಲ್ಲರೂ ಸಾತ್ವಿಕರ ಎದ್ದು ಬಿಟ್ಟಿದ್ರೆ ಏನ್ ಮಾಡ್ಬೇಕಾಗಿದ್ದಿಲ್ಲ. ಮಾಡು ಇವತ್ತು ವೈದ್ಯ ಇವನೇನ್ ಕೇಳ್ತಾನೆ ಈಗ, ನನ್ನ ಸ್ವರೂಪ ನನಗೆ ನಿನಗೆ ಗೊತ್ತು, ನನ್ನ ಸ್ವರೂಪ ನಾನು ಯಾಕೆ ನೀನು ಅದಕ್ಕೆ ಅವಕಾಶ ಕೊಡ್ತೀನಿ ಮಾಡಿ ಈಗ, ಗೊತ್ತಾಯ್ತಾ, ನೀನ್ ಮಾಡಿ ಈಗ ಅವಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಾ. ಈಗ ಇವ್ರು ಕ್ವಶನ್ ಇವನ್ ಮಾಡ್ತಾನೆ, ದುರ್ಯೋಧನ ಕೃಷ್ಣನ ಕ್ವಶನ್ ಮಾಡಿ, ನಾನು ಕ್ವಶನ್ ಮಾಡ್ತಾನ. ಅವ್ನು ಏನ್ ಮಾಡ್ಬೇಕಾಗ, ಅವ್ರು ಸಾಧನೆ ಮಾಡಿದ್ದಾರೆ ಕೊಟ್ಟಿದ್ದೇನೆ, ಸಾಧನೆ ಮಾಡಿಲ್ಲ ಕೊಟ್ಟಿಲ್ಲ, ಕೋರ್ಟ್ಗೆ ಅವ್ರು ಸ್ಟ್ಯಾಂಡ್ ಆಗುತ್ತೆ. ಇಲ್ಲವ್ರು ಏನಾಗುತ್ತೆ, ಐ ನೋ ದಿ ಬಾಯ್ ವೆರಿ ವೆಲ್ ಅಂತ ಹೇಳಿದ್ರೆ, ಪಾರ್ಶಿಯಲ್ ಯು ಆರ್ ಪಾರ್ಶಿಯಲ್ ಅಂತ ಹೇಳ್ತಾರೆ. ಆನ್ಸರ್ ಸ್ಕ್ರಿಪ್ಟ್ ಬಂದಿಟ್ಬಿಟ್ರೆ ಮಾತಾಡೋಗಿಲ್ಲ. ಅದು ದೇವ್ರು ಏನ್ ಮಾಡಿ ಸಾಧನೆ ಮಾಡಿಸೇ ಫಲ ಕೊಡೋದ್ರಿಂದ ಅದು ಆತನ ಇದ್ರಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಕಾನೂನಲ್ಲಿ. ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್. ಯಾರು ಕ್ವಶನ್ ಮಾಡಾಗಿಲ್ಲ, ದುರ್ಯೋಧನ ಆಕ್ಸೆಪ್ಟ್ ಮಾಡಬಾರ್ದು. ನೋಡಿ, ನಾನು ಎಲ್ಲೋ ಹುಟ್ಟಿಸ್ಬಿಟ್ಟಿ ನೀನೀಗ, ಅದಕ್ಕೆ ನಾನು ದ್ವೇಷ ಮಾಡಿದೆ ಅಂತ ಹೇಳಬಾರ್ದು. ಚಂದ್ರವಂಶದಲ್ಲೇ ಹುಟ್ಟಿಸ್ದ, ಆಮೇಲೆ ಕುರುವಂಶದಲ್ಲೇ ಹುಟ್ಟಿಸ್ದ, ಗೊತ್ತಾಯ್ತಾ. ಅದೇ ಹಸ್ತಿನಾಪುರದಲ್ಲೇ ಏನಾಗ ಮಾಡ್ದ, ಎಲ್ಲ ಸೇಮ್ ತಂದ. ಇಬ್ರು ಕ್ಷತ್ರಿಯನ್ನೇ ಮಾಡ್ದ, ಬ್ರಾಹ್ಮಣ ಕ್ಷತ್ರಿಯನ್ನು ಮಾಡಲಿಲ್ಲ, ಮತ್ತೆ ಕ್ಷತ್ರಿಯರನ್ನೇ ಮಾಡ್ದ. ಆಮೇಲೆ ಸಂಬಂಧಿಗಳನ್ನಾಗೇ ಮಾಡ್ದ, ಎಲ್ಲ ಭೀಷ್ಮಾದಿಗಳು ಎಲ್ಲರಿಗೂ ಕಾಮನ್ ತಾತ. ದ್ರೋಣರು ಕಾಮನ್ ಗುರುಗಳು, ಗೊತ್ತಾ, ಎಲ್ಲ ಕಾಮನ್ ಕಾಮನ್ ಕಾಮನ್. ಅವ್ರ ಸಾಧನೆ ಮಾತ್ರ ಮೋಸ್ಟ್ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ಸ್ವರೂಪ ಡಾಮಿನೇಟ್ ಆಯ್ತು. ಅದಕ್ಕೆ ಹೇಳಿದ್ದು, ಒಂದೇ ಬೀಜ ಒಂದೇ ನೆಲದಲ್ಲಿ ಬೆಳೀತಾರೆ, ಮಾವು ಪಕ್ಕದಲ್ಲಿ ಬೇವು ಹಾಕ್ತಾರೆ, ಕ್ಲೋಸ್ ಆಗಿ ಹಾಕ್ತಾರೆ. ಎಷ್ಟು ಕ್ಲೋಸ್ ಆಗಿ ಹಾಕಿದ್ರು ಕೂಡ ಏನ್ ಬೆಳೆಯುತ್ತದ, ಮಾವಾಗೆ ಬೆಳೆಯುತ್ತೆ. ದೂರ ಹಾಕಿಬಿಟ್ರೆ ಸ್ವಲ್ಪ ಇದು ಮಾಡಿದೆ ಅಂತ ಕೇಳ್ಬೋದು. ಅದಕ್ಕೇನ್ ಮಾಡ್ತಾರೆ, ಪಿಚ್ ಸೇಮ್ ಪಿಚ್. ಒಂದ ಫಸ್ಟ್ ಇನ್ನಿಂಗ್ಸ್ ಒಂದು ಚೆನ್ನೈ ಆಡಿಸಿ, ಸೆಕೆಂಡ್ ಇನ್ನಿಂಗ್ಸ್ ಬೆಂಗಳೂರು ಆಡಿಸ್ಬಿಟ್ರೆ ಏನ್ ಮಾಡ್ತಾರ ಅವರು, ಪಿಚ್ ಪಿಚ್ಗೆ ಬೇರೆ ಆಯ್ತು ಅಂತಾರೆ. ಆಟ ಎಲ್ಲಿ ಆಡಿಸ್ತಾರೆ, ಅದೇ ಪಿಚ್ ಅಲ್ಲೇ ಆಡಬೇಕು. ಅರ್ಥ ಆಯ್ತಾ. ಈಗ ಆ ರೀತಿ ಮಾಡಿದಾಗ ಏನಕ್ಕೆ ಆಕ್ಸೆಪ್ಟ್ ಮಾಡಕ್ ಬರೋದಿಲ್ಲ. ಮತ್ತೆ ಇವರೇ ಡಿಸೈಡ್ ಮಾಡ್ಬಿಟ್ರೆ ನೀನ್ ಫಸ್ಟ್ ಆಡು ಸೆಕೆಂಡ್ ಆಡು ಅಂತ ಹೇಳಿ, ಅವ್ ಪಾರ್ಶಿಯಲ್ ಅಂತ ಆಗುತ್ತೆ. ತಾಸಾಗಿ ನಿಮ್ಗೆ ಬಿಟ್ಬಿಟ್ರೆ ಏನು ಪ್ರಶ್ನೆ ಇಲ್ಲ. ಅದು ಅದ್ರ ದೇವ್ರು ಕೊಡೋದು ಅನುಗ್ರಹ. ಅದಕ್ಕೆ ದೇವರು ವಿಶೇಷ ಅವಕಾಶ ಕೊಟ್ಟು ಇವರಿಗೆ ಉದ್ಧಾರಕ್ಕೆ ಕಾರಣ ಆಗ್ತಾನೆ. ಅವರಿಗೆ ದ್ವೇಷ ಮಾಡಿದ್ರೆ ಯಾಕೆ ಶಿಕ್ಷೆ ಕೊಟ್ಟಿ ಅಂತ ಕೇಳಬಾರ್ದು. ಮಾಡಿದ್ದೆ ಕೊಟ್ಟಿದ್ದೆ ನೋಡು, ಬರೀ ಪೇಪರ್ ಏನ್ ಮಾಡಿಸ್ಕೊಡ್ಬೇಕಿದಕ್ಕೆ ಅಂತ ಕೇಳಿದ್ರೆ ಹಾಗೆ. ಅದು ದೇವರ ವೈಶಿಷ್ಟ್ಯ. ನಾವು ಯಾರಿಗೆ ಆನ್ಸರ್ ಮಾಡಬೇಕು ಅಂತ ನಾವೇನ್ ಮಾಡ್ತೀವಿ ಗೊತ್ತಾ, ಇವತ್ತು ತಪ್ಪು ಮಾಡ್ತೇವೆ. ದೇವ್ರು ಏನ್ ಮಾಡ್ತಾನೆ, ಯಾರಿಗೂ ಆನ್ಸರ್ ಮಾಡಬೇಕಾಗಿಲ್ಲ, ಬಟ್ ಪ್ರಶ್ನೆ ಕೇಳಿದ್ರೆ ಆನ್ಸರ್ ಇರಾಗ ಮಾಡ್ತಾನೆ. ಅರ್ಥ ಆಯ್ತಾ. ಆನ್ಸರ್ ಮಾಡೋದು ಬೇರೆ, ಆನ್ಸರ್ ಇರೋದು ಬೇರೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಆನ್ಸರ್ ಮಾಡಬೇಕಾಗಿಲ್ಲ ಅಂತ ಹೇಳಿ ತಲೆ ತೊಗೆ ನಡ್ಕೊಂಡ್ಬಿಟ್ರೆ ಇವತ್ತು ಹಾಗೆ ತಾನೆ ನಡೆದಿರೋದು. ನಮ್ಮನ್ನು ಯಾರು ಕೇಳ್ತಾರೆ ಅಂತ ಮಾಡಬಾರ್ದು ಮಾಡಿ ಜೈಲಿಗೆ ಹೋದರು. ಹಾಗೆ ಮಾಡಬಾರ್ದು, ದೇವ್ರನ್ನ ಯಾರು ಹಾಗೆ ಮಾಡೋದಿಲ್ಲ. ಬಟ್ ಯಾರು ಕೇಳಿದ್ರೆ ಉತ್ತರ ಕೊಡಾಗಿರ್ತಾನೆ ದೇವರು. ಇದು ವಿಶೇಷ ಅಂಶ ಅಂದ್ರೆ ಹಾಗೆ ಪ್ರಶ್ನೆ ಅದೇ ಹೇಳಿದ್ದಲ್ಲ. ಅದೇ ಹೇಳಿದ್ದು ಇಟ್ ನಾಟ್ ಬಟ್ ಸೇಮ್ ಟೈಮ್ ಇಸ್ ಆನ್ಸರಬಲ್. ಹೇಗಿರ್ತಾನೆ ಅಂದ್ರೆ ಆನ್ಸರ್ ಕೊಡೋದು ಬೇರೆ ಆನ್ಸರ್ ಇರೋದು ಬೇರೆ. ಉದಾಹರಣೆಗೆ ನಾವು ಟ್ಯಾಕ್ಸ್ ರಿಫಂಡ್ ಬಿಡ್ತೀವಪ್ಪ, ಯಾರು ನಮಗೆ ಕೇಳದೇ ಇರಬಹುದು. ಮೂರು ವರ್ಷದ ಯಾರು ಕೇಳಿಲ್ಲ ಈ ಸರ್ ಮಾಡೋದು ಬೇಡ ಅಂದ್ರೆ ಗೊತ್ತಾಯ್ತಿಲ್ಲ. ನಮ್ಮ ಕೆಲಸ ನಾವು ಮಾಡೋದು ಅಷ್ಟೇ. ಅವ್ರು ಹುಡುಕ್ಬೋದು ಬಿಡೋದು ಸರಿ, ಅದು ಮುಂದಿನ ಪ್ರಶ್ನೆ. ಅದು ನಮ್ಮ ಕೆಲಸ ಮಾಡಿ ಒಂದು ಪಾರ್ಟ್ ನಮ್ದು ಸರಿ ಹೋಯ್ತು. ಈಗ ಏನಾಯ್ತು, ರಿಟರ್ನ್ ಸಬ್ಮಿಟೆಡ್, ಅದು ಮುಗಿದೋಯ್ತು. ಯಾವ್ದೋ ಬಿಟ್ಟಿದ್ದ ಅದು ಮುಂದಿನ ಆನ್ಸರ್ ಕೊಡೋಣಂತೆ. ಬಟ್ ಅದನ್ನ ಯಾರು ವಸ್ತಾರೆ, ನಾನು ಸರಿಯಾಗಿದ್ದೀನಿ ಅನ್ಕೊಂಡು ಮಾತ್ರಕ್ಕೆ ಏನ್ ಮಾಡಬಾರ್ದು ನಾವು? ನಾನು ಕೊಟ್ಟು ಸುಮ್ಮನೆ ಕೂತ್ಬಿಟ್ರೆ ತಪ್ಪದು. ಯಾವ ಟು ಎಕ್ಸ್ಪ್ಲೇನ್, ನೀವು ಸರಿ ಇದ್ದೀರಿ ಅಂತ ಪ್ರೂವ್ ಮಾಡ್ಬೇಕಾದ್ರೆ ದೇವರನ್ನು ತೋರಿಸ್ಕೊಡ್ತಾರೆ. ಆ ರೀತಿ ಯಾತಕ್ಕೆ ಮಾಡ್ತಾರೆ ಅಂದ್ರೆ ನಮ್ಗೆ ಆ ರೀತಿ ಮಾಡಲಿ ತೋರಿಸ್ಕೊಡ್ಲಿಕ್ಕೆ. ಮತ್ತೆ ಎದ್ದಾಚಾರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ಯಾರು ಪ್ರಶ್ನೆ ಮಾಡೋದಿಲ್ಲ ಅಂತ ಹೇಳಿ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರಶ್ನೆ ಮಾಡ್ತಾರೆ ಅಂತ ಇಟ್ಕೊಂಡು ಸರಿಯಾಗಿ ಮಾಡಿಬಿಡಿ. ಯಾವಾಗ ಯಾರು ಕೇಳಲಿಲ್ಲ ಜೀವನದಲ್ಲಿ ಯೋಚನೆ ಇಲ್ಲ, ದೇವರು ಕೇಳ್ತಾರೆ ನೋಡ್ತಾರೆ ಅನ್ನ ಸಾಕು. ಆ ಭಾವನೆ ಇರಬೇಕು. ಬೆಳೀತಾ ಒಂದಕ್ಕೊಂದು ಗಿಡ ನೀರು ಹಾಕ್ತಾ ಹೋದ್ರೆ ಬೆಳೆ ಬೆಳೀತಾ ಬೆಳೀತಾ ಹೋಗ್ತದೆ. ಒಂದಿಷ್ಟು ನೀರು ಹಾಕಿ ಬಿಟ್ಬಿಟ್ಟ ಅಂತ ತಿಳ್ಕೊಂಬೋಣ. ಒಂದಿಷ್ಟು ನೀರು ಹಾಕಿ ಬಿಟ್ಬಿಟ್ಟ ಮತ್ತೆ ಒಣಗೋಯ್ತು. ನೀವು ನೀರು ಹಾಕಿರಿ ಅಂತ ಒಂದ್ಸರಿ ಹಾಕಿದ್ದೆ ಅಂತ ಕೇಳಿದ್ರೆ, ಶಾಸ್ತ್ರ ಆದ್ರೆ ನೀರು ಒಂದಿಷ್ಟು ಶಾಸ್ತ್ರ ಕೇಳ್ಬಿಟ್ರೆ ಏನಾಗುತ್ತೆ? ಅಷ್ಟೇ ಉಪಯೋಗ ಇಲ್ಲ. ದಿವಸ ಆರು ನೀರು ಹಾಕ್ತಿರ್ಬೇಕು, ನೋಡಿ ನೋಡ್ತಾ ಇರ್ಬೇಕಲ್ಲ. ಏನ್ ಬಂತು ಯಾತಿ ಎಷ್ಟು ಹೆಚ್ಚು ಎಷ್ಟು ಹೆಚ್ಚು ಸ್ವಲ್ಪ ಇದೆ. ಅದು ಇದೆ ಸೀನಿಯಾರಿಟಿ ಕ್ವಶನ್. ಅದು ಸ್ವರೂಪ ಯೋಗ್ಯತೆ ಬೇರೆ, ಸೀನಿಯಾರಿಟಿ ಬೇರೆ. ಅದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಪದಪ್ರ ಸಮಾನನೀಯಮೇ ತಥೋತ್ತರ ಮಾನಯಾಮೆ ಹೇಳಿರೋದ್ರಿಂದ ದೋಷ ಇಲ್ಲ. ಅದು ಸ್ವರೂಪದಲ್ಲಿ ಏನು ವ್ಯತ್ಯಾಸ ಇಲ್ಲದೆ ಹೋದ್ರು ಕೂಡ ಇದರಲ್ಲಿ ಎಷ್ಟು ವ್ಯತ್ಯಾಸ ಇದೆ? ಸೀನಿಯಾರಿಟಿ ದೃಷ್ಟಿ ಫಸ್ಟ್ ದೃಷ್ಟಿ ಬಂದಿರೋದ್ರಿಂದ ಅವರು ಕೊಡಬೇಕು. ಅಷ್ಟು ಡಿಫ್ರೆನ್ಸ್, ಅದು ನೆಗ್ಲಿಜಿಬಲ್ ಡಿಫರೆನ್ಸ್. ಅದು ಕೌಂಟ್ ಆಗೋದೇ ಇಲ್ಲ. ಬ್ರಹ್ಮದೇವ್ರಿಗೆ ಏನ್ ಕೊಟ್ಟ? ಇವರು ಬ್ರಹ್ಮದೇವ್ರ ಹಂಸವಂತ ಜಪ ಮಾಡ ಕೊಟ್ಟಿಲ್ಲ, ಎಲ್ಲರಲ್ಲಿ ಇದ್ದು ವಾಯುದೇವರಿಗೆ ಕೆಲಸ ಕೊಟ್ಟಿದ್ದಾರೆ. ದೇವ ಸೃಷ್ಟಿ ಮಾಡೋ ಕೆಲಸ ಅವರಿಗೆ, ಮೇಂಟೆನೆನ್ಸ್ ಕೆಲಸ ಇವರಿಗೆ. ಸೃಷ್ಟಿ ಮಾಡಿ ಬ್ರಹ್ಮದೇವ್ರು ಬಿಟ್ಬಿಡ್ತಾರೆ, ಮೇಂಟೈನ್ ವಾಯುದೇವ್ರು ಮಾಡ್ತಾರೆ. ಎರಡು ಡಿಪಾರ್ಟ್ಮೆಂಟ್ ಇರ್ತವೆ ಎಲೆಕ್ಟ್ರಿಕ್, ಅದರಲ್ಲ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟೇ ಬೇರೆ, ಜನರೇಟರ್ ಸ್ಟೇಷನ್ ಅಲ್ಲಿ ಮಾಡೋದೇ ಬೇರೆ. ಆ ಟೈಪ್ ಮೇಂಟೆನೆನ್ಸ್ ವಾಯುದೇವರದು, ಅವ್ರ ಸೃಷ್ಟಿ ಅವರದು. ಸೊ ಈಕ್ವಲ್ ಇದನ್ನು ಕೊಟ್ಟರಿಂದ ಡಿಸ್ಕ್ರಿಮಿನೇಷನ್ ಇಲ್ಲ ಇದ್ರೊಳಗೆ. ಇದನ್ನ ಅರ್ಥ ಮಾಡಿಕೊಂಡಾಗ ಯಾವ ಕಮಿಷನ್ ನಮಗೆ ಬರೋದೇ ಇಲ್ಲ. ಭಕ್ತಿರ್ ವಿಷ್ಣು ಗುರು ಚೈವ ಗುರೋರ್ ನಿತ್ಯ ಪ್ರಸನ್ನತಾಂ. ಸ್ವಭಾವ ಯಾತಕ್ಕೆ ಇರೋದೇ ಯಾತಕ್ಕೆ ಅಂತ ಕೇಳಿದ್ರೆ ಸ್ವಭಾವ ಅನಾ ದೇವ್ರ ಹೇಗಿದ್ದಾನೆ, ದೇವ್ರ ಯಾಕೆ ದೇವ್ರ ಕೇಳಿದ್ರೆ ಹಾಗಾಗುತ್ತೆ. ಆಕಾಶ ಆಕಾಶ ರೀ, ನಮ್ಮೆದುರಿಗೆ ಇದೆ ಆಕಾಶ ಆಗಿದೆ ಅಂತ ನೋಬಡಿ ಕ್ಯಾನ್ ಎಕ್ಸ್ಪ್ಲೇನ್. ಆಕಾಶ ಆಗಿರೋದೇ ಹಾಗೆ, ಭೂಮಿ ಆಗಿರೋದೇ ಹಾಗೆ. ಆದ್ರಿಂದ ಸ್ವರೂಪ ಅಂತ ಹೇಳಿದ್ರೆ ಫರ್ದರ್ ಕ್ವಶನ್ ಕೇಳಾಗಿಲ್ಲ. ಅದೇ ತಪ್ಪು, ಅದಕ್ಕೆ ಶಿಕ್ಷೆ ಕೊಟ್ಟಿದ್ವಿ, ಅದನ್ನ ಕೇಳಬಾರದು. ಹಾಗಿದ್ರೆ ಸ್ವಭಾವ ಆಗಿರೋದ್ರಿಂದಾನೆ ಏನ್ ಮಾಡ್ತೇವೆ ನಾವೀಗ? ಶಿಕ್ಷೆ ಕೊಡೋದು ಸ್ವಭಾವ. ಫೇಲ್ ಆದವರಿಗೆ ಶಿಕ್ಷೆ ಕೊಡ್ ಬಾಳ ಬೇರೆದ್ ಬೇರೆ ಪೇಪರ್ ಕೊಟ್ಟವ್ರಿಗೆ ಏನ್ ಕೊಡೋದು? ಬರೀ ಸೊನ್ನೆ ಹಾಕೋದು ಸ್ವಭಾವನೆ, ಏನೋ ತಪ್ಪಲ್ಲ ಅದ್ರೊಳಗೆ. ಅವನು ನಾನು ನೋಡಿ ನನ್ನ ಸ್ವಭಾವ ನನ್ನ ಕೆಲಸ ನಾ ಮಾಡಿದ್ದೇನೆ ಅಂತ ಅವನು ಹೇಳ್ತಾರೆ. ಏನು ಮಾತಾಡೋಗಿಲ್ಲ. ಸ್ವಭಾವ ಆನ್ಸರ್ ಎಲ್ಲರಿಗೂ ಕಾಮನ್ ಆದ್ರಿಂದ ಸ್ಪೆಸಿಫಿಕ್ ಆಗಿ ಉತ್ತರ ಕೊಡೋ ನೆಸಿಟಿ ಬರೋದಿಲ್ಲ. ಏನ ಕರೆಕ್ಟ್ ಮಾಡಕ್ ದೇವ್ರಿಗೆ ಬರುತ್ತೋ ಅಂದ್ರೆ ಬರುತ್ತೆ, ಮಾಡ್ತಾರ ಅಂದ್ರೆ ಮಾಡೋದಿಲ್ಲ. ಮಾಡಿದ್ರೆ ಏನಾಗುತ್ತೆ? ಸಾತ್ವಿಕರ ಎಣೆ ಆಗುತ್ತೆ. ಹಾಗಿದ್ರೆ ಎಕ್ಸಾಮ್ ಅಂದ್ರೆ ಕೆಪಾಸಿಟಿ ಇದೆ. ಈಗ ಈಗ ಎಲ್ಲರಿಗೂ ಪಾಸ್ ಮಾಡಬಹುದು ಬೇಕಾದ್ರೆ. ಮಾಡಿದ್ರೆ ಓದ್ದವ್ರ ಪರಿಸ್ಥಿತಿ ಏನಾಗಿದೆ? ಕಷ್ಟಪಟ್ಟು ಸಾಧನೆ ಮಾಡಿದವನಿಗೂ ಅದೇ, ದ್ವೇಷ ಮಾಡಿದವನಿಗಿದೆ. ಅವನು ನಗ್ತಾನೆ ಬೇರೆ, ಅವನು ಕಂಡ್ರೆ ಆಮೇಲೆ ನೀನು ಬುದ್ಧಿ ಎಲ್ಲ ನನ್ನ ಆಗಿರ್ಬೇಕಾಗಿತ್ತು ಅಂತ ಕೇಳ್ತಾನೆ. ಅದು ಸರಿಯಲ್ಲ. ಅದಕ್ಕೆ ದೇವಸ್ ಅಲ್ಲ, ಸ್ವಭಾವ ಆಗಿದೆ ಅಂತ ಹೇಳಿ ನಾವು ಮೊದ್ದೇ ಹೇಳಿಬಿಟ್ಟಿದ್ರೆ ಪ್ರಾಬ್ಲಮ್ ಬರೋದು. ನಿಮ್ಗೆ ಅರ್ಥ ಆಯ್ತಾ? ಮೊದ್ಲೇ ಹೇಳ್ಬಿಡೋದು, ನೋಡ ನಿಮ್ಮ ಪ್ಯಾರೆಂಟ್ ಫೇಲ್ ಆಗ್ತಿ ಅಂತ ಹೇಳಿ ಪರೀಕ್ಷೆ ಕೂಡಿಸಿದ್ರೆ ಅದು ತಪ್ಪು. ಸ್ವಭಾವ ಯಾರು ದೇವ್ರು ಔಟ್ ಮಾಡಿಲ್ಲ, ಗೊತ್ತಾಯ್ತಾ? ಔಟ್ ಮಾಡದೆ ಪರಮಾತ್ಮ ಇದು ಮಾಡ್ತಾರೆ. ವೇದವ್ಯಾಸರು ಬರ್ತಾರಲ್ಲ, ಎಂದೆಂದೂ ಕೂಡ ಡಿಸ್ಕ್ರಿಮಿನೇಟ್ ಮಾಡೋದಿಲ್ಲ ಬಂದಾಗೆಲ್ಲ. ಅದು ಅದಾಗ ಏನಾಯ್ತು ಪ್ರಶ್ನೆ ಮಾಡಕ್ ಬರೋದಿಲ್ಲ. ಯಾವ ತಪ್ಪಾಗುತ್ತೆ ಗೊತ್ತಾ? ಇದು ಮೊದಲೇ ಅನೌನ್ಸ್ ಮಾಡ್ಬಿಡೋದು. ನೋಡಿ ಪಾಸ್ ಸ್ಟೂಡೆಂಟ್ ಇವರೆಲ್ಲ ಪಾಸ್ ಆಗ್ತಾರೆ, ಇವರೆಲ್ಲ ಫೇಲ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡೋದು. ಅದೆಲ್ಲ ಏನದು ಮ್ಯಾಚ್ ಫಿಕ್ಸಿಂಗ್ ಕೇಸ್ ಇದ್ದಾಗ ಉಪಯೋಗ ಇಲ್ಲ. ಅದೆಲ್ಲ ಕೂಡ ಯಾವ ಕೆಲಸಕ್ಕೆ ಬರೋದಿಲ್ಲ. ದೇವ್ರು ಯಾರು ಸ್ವರೂಪನೂ ಹೇಳಿಲ್ಲ ಈಗ, ಮತ್ತೆ ಸ್ವರೂಪಕ್ಕೆ ತಕ್ಕಂತೆ ಮಾಡಿದ್ಮೇಲೆ ಗೊತ್ತಾಯ್ತು ಓ ಸ್ವರೂಪ ಇದು ಅಂತೇಳಿ. ಅರ್ಥ ಆಯ್ತಾ? ಈಗ ಉದಾಹರಣೆಗೆ ಕಾರ್ ಪುಡಿ ಹಾಕಿದ್ರೆ ಅಂತ ಕೇಳೋದಿಲ್ಲ, ಕಾರ ನೋಡೇ ಗೊತ್ತಾಗುತ್ತೆ ಅವನಿಗೆ ಕಾರ ಹಾಕಿದ್ದಾರೆ ಅಂತೆ. ಮೊದ್ಲು ಹಾಕಿದ್ದಾರೆ ಅಂತ ನೋಡಿ ಬೋರ್ಡ್ ಹಾಕಿಬಿಟ್ಟು ಆಮೇಲೆ ಇದು ಮಾಡೋದಿಲ್ಲ, ತಿಳಿತಾ? ಅದಕ್ಕೆ ನಿಮ್ಮ ಪ್ರಶ್ನೆ ಯಾವಾಗ ಬರ್ತಿತ್ತು ಅಂದ್ರೆ ಔಟ್ ಮಾಡಿ ಮಾಡಿದ್ರೆ. ಆ ಕೆಲಸ ಮಾಡಿಲ್ಲ ಮತ್ತೆ ನಮಗೂ ಯಾರಿಗೂ ಗೊತ್ತಿಲ್ಲ ಹಾಗಿಟ್ಟಿದ್ದಾನೆ. ರಿಸಲ್ಟ್ ಅನೌನ್ಸ್ ಆಗ್ರಿ ಸಸ್ಪೆನ್ಸ್. ಅದು ಅವಾಗ ಆಕ್ಷೇಪ ಮಾಡಕ್ಕೆ ಎಲ್ಲಿ ಬರುತ್ತೆ? ಬರೋದಿಲ್ಲ, ಗೊತ್ತಾಯ್ತಾ? ಇದು ನಮ್ಮ ಜನ ಈ ತಪ್ಪು ತಿಳ್ಕೊಂಡಿದ್ದಾರೆ. ಸಿದ್ಧಾಂತ ಆಕ್ಷೇಪಣೆ ಏನಂತ ಕೇಳಿದ್ರೆ, ಇವ್ರು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಮಾಧ್ವರಾಗಿ ಹುಟ್ಟಿದವರೆಲ್ಲ ಯೋಗ್ಯರು, ಉಳಿದರೆಲ್ಲ ಈಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ಕೆಟ್ಟ ಫಿಲಾಸಫಿ ತಿಳ್ಕೊಂಡ್ಬಿಟ್ರು. ಆ ಮಾತು ಹೇಳೇ ಇಲ್ಲ ನಾವು, ಗೊತ್ತಾಯ್ತಾ? ಮಾಧ್ವರಾಗಿ ದುರ್ಯೋಧನ ಆಗಿದ್ರೆ ಮಾಧ್ವ ಆ ಲೆಕ್ಕದೊಳಗೆ, ಅದಕ್ಕೆ ಅದೇ ಚಂದ ಎಲ್ಲ ಉಟ್ಬಿಟ್ಟಿದ್ದಾರೆ, ಅದು ಕೌಂಟ್ ಮಾಡೇ ಇಲ್ಲ. ಅವ್ರು ಜಾಸ್ತಿ ಬೇರೆ, ಕೌರವ್ರ ಸಂಖ್ಯೆನೇ ಜಾಸ್ತಿ, ಮಾಧ್ವರಲ್ಲೂ ಕೆಟ್ಟವ್ರ ಸಂಖ್ಯೆ ಜಾಸ್ತಿ ಇರ್ಬೋದು, ಇರ್ಬೋದು ಇದೇ ಅಲ್ಲ ಇರಬಹುದು ಅಂತ ಹೇಳ್ತಿರೋದು. ಅದು ಯಾಕೆಂದ್ರೆ ಎಲ್ಲರೂ ಒಂದೇ ಆಪರ್ಚುನಿಟಿ ಕೊಡ್ತಾನೆ, ಉತ್ತಾರ ಮಾಡ್ಕೋಬಹುದು ಹಾಳಾಗಬಹುದು ಅವನು, ಆದ್ರಿಂದ ಪ್ರಶ್ನೆ ಬರೋದಿಲ್ಲ. ದೇವರು ಎಲ್ಲರಿಗೂ ಅದಕ್ಕೆ ಭರತಖಂಡದಲ್ಲೇ ಹುಟ್ಟಿಸ್ತಾರೆ, ಸಾಧನೆ ಮಾಡಿಸ್ಬೇಕಾರೆ ಅದು ಒಳ್ಳೊಳ್ಳೆ ಜಾಗಗಳು ಕೊಡ್ತಾರೆ, ಕಾಮನ್ ಟೆಕ್ಸ್ಟ್ ಕೊಡ್ತಾರೆ. ಮಹಾಭಾರತ ಏನು ಇವ್ರಿಗೆ ಬ್ರಹ್ಮಸೂತ್ರ ಬೇರೆ ಅವ್ರಿಗೆ ಬ್ರಹ್ಮಸೂತ್ರ ಬೇರೆ ಕೊಡಲಿಲ್ಲ, ಸೇಮ್ ಬ್ರಹ್ಮಸೂತ್ರನೇ ಕೊಟ್ಟಿತ್ತು, ಸೇಮ್ ಉಪನಿಷತ್ಗಳಿಗೆ ಸೇಮ್ ಗೀತಾನೇ ಕೊಟ್ಟಿತ್ತು, ಅದು ಅಪಾರ್ಥ ಮಾಡ್ಕೊಂಡ್ರೆ ಗೊತ್ತಾಯ್ತಾ? ಇನ್ನೊಂದು ಈ ಥರ ಗೌರ್ಮೆಂಟ್ ಮಾಡಿಲ್ಲ, ಪಾಸ್ ಆಗೋರಿಗೆ ಬೇರೆ ಟೆಕ್ಸ್ಟ್ ಬುಕ್, ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಅಂತ ಕೊಟ್ರೆ ಹೇಗಿರುತ್ತೆ? ಸೇಮ್ ಟೆಕ್ಸ್ಟ್ ಬುಕ್, ಸೇಮ್ ಕ್ಲಾಸಸ್, ಸೇಮ್ ಕ್ವಶನ್ ಪೇಪರ್, ಕ್ವಶನ್ ಪೇಪರ್ ಬೇರೆ ಬೇರೆ ಕೊಡೋದಿಲ್ಲ, ಮತ್ತೆ ಪಾಸ್ ಆಗೋರು ಬೇರೆ ಕ್ವಶನ್, ಫೇಲ್ ಆಗೋರು ಬೇರೆ ಕ್ವಶನ್ ಪೇಪರು, ಇವೆಲ್ಲ ಅಲ್ಲೇ ಡಿಸೈಡೆಡ್ ಆಗಿಬಿಡುತ್ತೆ. ಆಮೇಲೆ ಯಾವುದು ಎಲ್ಲ ಕಾಮನ್ ಕಾಮನ್ ಕಾಮನ್, ಮತ್ತೆ ಬುದ್ಧಿವಂತರು ಬೇರೆ ಕ್ವಶನ್, ದಾಡ್ರಿ ಬೇರೆ ಕ್ವಶನ್ ಪೇಪರು, ಅದೇನು ಕೊಡೋದಿಲ್ಲ. ಪುಟಕ್ಕೆ ಇದು ಬಂದಿಲ್ಲ, ಬಾಡಿ ಬಾಯ್ಸ್ ಬೇರೆ ಗರ್ಲ್ಸ್ ಬೇರೆ ಅಂತ ಶುರು ಮಾಡಿಲ್ಲ ಇನ್ನೂ ಕೂಡ, ಟ್ಯಾಕ್ಸ್ ಡಿಫರೆನ್ಸ್ ಇದ್ದಾಗ. ಅದರ ಏನೇನು ಎಕ್ಸೆಂಪ್ಷನ್ ಇಲ್ಲ, ಸಾಧನೆ ಮಾತ್ರ ವೇರಿ ಆಗುತ್ತೆ. ಇದು ದೇವ್ರಿಗೆ ಮಾಡೋ ಮ್ಯಾಜಿಕ್ ಇದು ಒಂದು. ಸೊ ಸ್ವಭಾವ ಡಾಮಿನೇಟ್ ಆಗಲೇಬೇಕು ಅಂತ ತೋರಿಸ್ತಾನೆ ದೇವರು. ಯಾವ ಪ್ರಭಾವ ಕೂಡ ಯಾವುದನ್ನ ಚೇಂಜ್ ಮಾಡೋದಿಲ್ಲ, ಸ್ವಭಾವನ ಚೇಂಜ್ ಮಾಡೋದಿಲ್ಲ. ಪ್ರಭಾವ ಬೇರೆ ಸ್ವಭಾವ ಬೇರೆ, ಸ್ವಭಾವ ಅಲ್ಟಿಮೇಟ್, ಪ್ರಭಾವ ಇರೋವರೆಗಿಂತ ಆಮೇಲೆ ಹೋಗಿಬಿಡುತ್ತೆ, ಸ್ವಭಾವ ಹೋಗೋದೇ ಇಲ್ಲ. ಅದಕ್ಕೆ ಸ್ವಭಾವ ಅಂತ ಅದಕ್ಕೆ ಹೆಸರು. ಅದನ್ನ ಮಾಡಿಲ್ಲ, ಮಾಡ್ತಾನೆ ಬೇಕಾದ್ರೆ, ಮಾಡ್ತಾನೋ ಪ್ರಶ್ನೆ. ಈಗ ಮಾಡಬಲ್ ಕೇಪಬಲ್, ಕೇಪಬಲ್ ಈ ಉಂಟ್ ಅದು ಆನ್ಸರ್. ಅದಕ್ಕೆ ತೋರಿಸಿ, ನೀವೇ ಹೇಳ್ತೀರ ತೋರಿಸಿ, ಈಗ ಓದಿ ತೋರಿಸಿ ಅಲ್ಲಿ ಅಂತೇಳಿ. ಯಾರು ಬರೆದಾರೆ? ಅನುವಾದ ಬರೆದಿದ್ರೆ ಅವ್ರು ಅನುವಾದ ಬರೆದಾರೆ ತಪ್ಪು, ಶಾಸ್ತ್ರ ಬಾಕ್ಯ ಶಾಸ್ತ್ರ ತೋರಿಸ್ಬೇಕು. ತೋರಿಸಿ 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 ಅಲ್ಲ, ತೋರಿಸ್ಬಿಡ್ಲಿ ಬಿಡಿ, ತೋರಿಸ್ಬಿಡಿ ತೋರಿಸ್ಬಿಡಿ ಸಾಕು, ಗೊತ್ತಾಯ್ತಾ? ತೋರಿಸಿದ್ರೆ ಅವಶ್ಯ ಒಪ್ಪಡುತ್ತೆ, ನಾವೆಲ್ಲ ಸಾಧನೆ ಮಾಡೋದೇ ಬೇಕಾಗಿಲ್ಲ. ಇಷ್ಟಿತ್ತೆ ಆ ವಾಕ್ಯ ಕೊಟ್ಬಿಟ್ರೆ ಅದು ಪ್ರಿಂಟ್ ಮಾಡಿ ಶಾಲೆ ಕಡೆ ಹಚ್ಚಿಬಿಡ್ಬೋದು. ಅದು ಒಂದನ್ನೇ ತೋರಿಸಿ 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 ಪಾಠ ಕ್ಲೋಸ್ ಅಲ್ಲಿಗೆ, ಪಾಠ ಕ್ಯಾನ್ಸಲ್. ಏನ ವರದರಾಜ ಖುಷಿಯಾಗ್ಬಿಡ್ತದೆ, ನಾಳೆ ಬರೋದನ್ನ ತಪ್ಪಾಗ್ಬಿಡು. ಸಾಧ್ಯನೇ ಇದೆ, ಎಂದೆಂದು ದೇವರು ಚೇಂಜ್ ಮಾಡೋದಿಲ್ಲ. ದಜ್ಜಾತ್ ಶಮದವಾದಿಮಿಶ್ಚಾ ತೇನ ಚೈತೆ ಗುಣಃ ಪುನಃ ತೈಸರ್ವೇ ದರ್ಶನ ವಿಷ್ಣೋಃ ಶ್ರವಣಾಧಿಕೃತಂ ಭವೇದಿತಿ ಏತದೇವ ಸ್ಪಷ್ಟಯತಿ ಭಕ್ತಿರೀತಿ. ಅಥೋ ಭಕ್ತ್ಯಾ ದೇಹೇ ಜ್ಞಾನಾರ್ಥಂ ಅಪೇಕ್ಷಿತತ್ವಾತ್ ಉಕ್ತಂ ಯುಕ್ತಮಿತಿ ಸಿದ್ಧಂ. ಇವತ್ತು ಎಷ್ಟೋ ನಾವೇ ನೋಡ್ತೇವೆ, ಮಾಧ್ವರಾಗಿ ಹುಟ್ಟೇ ಇರೋದಿಲ್ಲ ಪಾಪ ಅವರು, ಪೂರ್ತಿ ಬೇರೆ ಬೇರೆ ದೇಶದವರು. ಮಧ್ವಾಚಾರ್ಯ ಕಂಡ್ರೆ ಅಷ್ಟು ಸಂತೋಷ ಪಡೋರು, ಬೇರೆ ದೇಶದವರು ತಿಳಿತಾ, ಬೇರೆ ಜಾತಿಯವರು, ಎಲ್ಲ ಮಧ್ವಾಚಾರ ಸಿದ್ಧಾಂತನೇ ಒಪ್ತೇನೆ ನಾನು ಅಂತೇಳಿ ಒಬ್ಬ ಮನೆ ಬಂದಿದ್ದ. ನಾವು ಸ್ಮಾರ್ತರಂತೆ, ಎಲ್ಲ ಸ್ಮಾರ್ತರ ನಾವು, ನಮ್ಮ ತಂದೆಗೆ ಎಷ್ಟು ಹೇಳಿದ್ರು ಕೇಳ್ತಿದ್ದಿಲ್ಲ, ಎಲ್ಲ ಇದನ್ನೇ ಮಾಡ್ತಿದ್ರು. ನನಗೆ ಮಾತ್ರ ಪ್ರವಚನ ಎಲ್ಲ ಕೇಳ್ಬಿಟ್ಟು ಚೇಂಜ್ ಆಗಿಬಿಟ್ಟಿದ್ದೀನಿ. ನಮ್ಮ ತಂದೆ ಹೋಗಿಬಿಟ್ರು, ಅವ್ರ ಎಂತಕ್ಕೆ ಎಲ್ಲ ಮುಗೀತು, ಎಲ್ಲ ಅಮರವನ್ನು ಮಾಡಿಸ್ಬಿಟ್ರು, ಏನು ನಂಬಿಕೆ ಇಲ್ಲ ಅದರೊಳಗೆ. ಅದಕ್ಕೆ ವೈಷ್ಣವರಿ ಕೊಡಬೇಕಂತ ಬಂದಿದ್ದೀನಿ ಅಂತ ಬಂದ. ನಮ್ಮ ತಂದೆ ಸದ್ಗತಿ ಆಗಲಿ ಅಂತ ವೈಷ್ಣವರಿ ಕೊಡಲಿಕ್ಕೆ ಬಂದಿದ್ದಾರೆ. ಅವೆಲ್ಲ ಸುಮ್ಮನೆ ಮಾಡಿದ್ದಷ್ಟೇ ವ್ಯರ್ಥ, ಅದೆಲ್ಲ ಕೂಡ ಇದು ಸಾರ್ಥಕ. ತಂದೆ ನೋಡಿದರೆ ಆಪೋಸಿಟ್, ಇದು ನೋಡಿದರೆ ಹೀಗೆ, ಅಂದ್ರೆ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತ ಕೇಳಿದ್ರೆ ಶುದ್ಧ ಕಟ್ಟ ಇದಾತ. ನಮ್ಮ ತಂದೆ ಭಾರಿ ಸ್ಟ್ರಾಂಗ್ ಸ್ಟಾಂಚ್ ಇದು ಅಂತ ಹೇಳ್ತಾರೆ. ಇವನಿಗೆ ಆ ಬುದ್ಧಿ ಬಂದಿಲ್ಲ, ತಮಾಷೆ ಅಂದ್ರೆ ಸ್ವಭಾವ ಹೇಗಿರುತ್ತೆ ಅನ್ನೋದಕ್ಕೆ. ಅವತ್ತು ಪ್ರಹ್ಲಾದ ಹಿರಣ್ಯಕಶಿಪು ಎಲ್ಲ ನೋಡಿ ಕೇಳಿರ್ತೇವೆ, ಇವತ್ತು ಸಂಸಾರ ಎಷ್ಟೋ ಜನ ಹಾಕಿ ಸಿಗ್ತಾರೆ. ಎಕ್ಸಾಕ್ಟ್ಲಿ ಆಪೋಸಿಟ್ ಇರ್ತಾರೆ ಪಾಪ. ಏನು ಎಲ್ಲಿ ಬಿತ್ತು ಸ್ವಭಾವನೆ? ಉದಾಹರಣೆ ನಮ್ಮಲ್ಲೇ ಇದೆ, ಈಗ ಈ ನಮ್ಮಲ್ಲೇ ಇದೆ. ಪ್ಲೇನ್ ಎಷ್ಟು ಭಾರ ಇದೆ? ಅದು ಆಕ್ಚುಲಿ ಮೇಲ್ಕ್ ಹೋಗ್ಬೇಕಾ ಕೆಳಗೆ ಬಿಡ್ಬೇಕು? ನೀವೇ ಹೇಳೋದು ಸ್ವಭಾವ ಏನೀಗ ಭಾರದ ಸ್ವಭಾವ ಏನು? ಭಾರದ ಸ್ವಭಾವ ಏನದು? ಮೇಲಕ್ಕೆ ಹೋಗ್ಲೇಬಾರದು, ದಯವಾಗಿ ಮೇಲಕ್ಕೆ ಹೋಗಿ ಬಿಡೋದಲ್ಲ, ಮೇಲಕ್ಕೆ ಹೋಗ್ಬಾರದು ಫಸ್ಟ್. ಯಾಕೆ ಹೋಯ್ತದೆ ಈಗ? ತಂತ್ರಜ್ಞಾನದಿಂದ ಮುಂದೋಯ್ತು ಅತ್ತಾನೆ. ಮನುಷ್ಯರಿಗೆ ಇಷ್ಟು ಕೆಪಾಸಿಟಿ, ದೇವರು ಏನ್ ಮಾಡ್ದೆ ಈಗ? ಆಗ ತೇಲಿಸ್ದ, ಗೊತ್ತಾಯ್ತಿಲ್ಲ, ಆಗ ತೇಲಿಸ್ದ ಸಮಸ್ಯೆ. ದೇವರ ಶಕ್ತಿ ಅಂತ ಹೇಳಿದ್ದಾರ, ಅದೇ ತೇಲ್ತು ಹೋದ್ರೆ ವಿರೋಧ. ಉದಾಹರಣೆ ಕಲ್ಲು ತಾನೇ ಪುಸ್ತಕ ಮೇಲೆ ಹೋದ್ರೆ ಗಾಬರಿ ಆಗುತ್ತೆ. ನಾವು ಎತ್ತಿದ್ದೀವಿ, ಸಮಸ್ಯೆ ಏನಿದೆ ಈಗ? ದೇವರು ತೋರಿಸ್ತೇ ಶಕ್ತಿನ. ಅದು ಅಂತ ಶಕ್ತಿ, ಅದು ಎಂತ ಶಕ್ತಿ, ಎಂತ ಶಕ್ತಿ? ಕಲ್ಲು ಭಾರ ಆಗಿದೆ ಅದು ಮುಳುಗುತ್ತೆ ಅಂತ ಇಟ್ಕೊಂಡೇ ಎತ್ತಿದ್ದ ಅದ್ರ ಅರ್ಥ ಆಯ್ತಾ? ಕಲ್ಲು ಭಾರ ಆಗತ್ತೆ ಮುಳುಗುತ್ತೆ ಅಂತ ಗೊತ್ತಿದ್ದ ಪರ ಎತ್ತಿ ತೋರಿಸ್ತಾ ಎತ್ತಲಕ್ ಬರುತ್ತೆ, ನಮಗೂ ತೋರಿಸ್ತಾ ನೀವು ಎತ್ತಲಕ್ ಬರುತ್ತೆ ಅಂತ ತೋರಿಸಿದ್ದಾರೆ. ಉದ್ಧರಣಿ ಎತ್ತರೆ ಕೊನೆ ಪಕ್ಷ ಅಂತೇಳಿ ಕಲ್ಲು ಎತ್ತೆ ಹೋದ್ರು ಕೂಡ ಏನ್ ಎತ್ತಬಹುದು? ಉದ್ಧರಣಿ ಎತ್ತಬಹುದು, ಸಾರಿಗರಮ ಎತ್ತಬಹುದು, ಅಷ್ಟೇ ಎತ್ತಬಹುದ? ದುಡ್ಡೇ ಎತ್ತಿಬಿಡ್ತಾರೆ ಕೊನೆಗೆ, ಹಾಗೆ ಮಾಡಬಾರ್ದಂತ ಯಾವುದು ಎತ್ತೋದಿಲ್ಲ. ಅದೇ ಅಷ್ಟೇ ತಾನು ಮಾಡೋದಂತ ಆ ವಿಷಯ ಬೇರೆ, ಈ ವಿಷಯ ಟೋಟಲಿ ಡಿಫರೆಂಟ್ ಇದು. ಅದು ಸೈನ್ಸೇ ಮಾಡಿಬಿಟ್ಟಿದೆಯಲ್ಲ, ಮೇಲೆ ಕೆತ್ತ ಇದೆ, ಎಷ್ಟೊಂದು ಗಟ್ಟಲೆ ಭಾರ ಇರುತ್ತೆ ಗೊತ್ತಾ? ಅದು ಎಷ್ಟು ಲಗೇಜ್ ಇರುತ್ತೆ ಅಂತಲಗೆ ಆರಾಮ್ ಎತ್ಕೊಂಡು ಹೋಗ್ಬಿಡುತ್ತೆ. ಅದು ಖಾಲಿ ಟ್ರೈನು ಅಷ್ಟೇ ಸ್ಪೀಡ್ ಆಗೋಗುತ್ತೆ, ಖಾಲಿ ಪ್ಲೇನ್ ಲೋಡ್ ಹಿಡ್ದು ಅಷ್ಟೇ ಸ್ಪೀಡ್ ಆಗೋಗುತ್ತೆ, ಮತ್ತೆ ಚೇಂಜ್ ಕೂಡ ಇಲ್ಲ. ಅದು ಯಂತ್ರ ಶಕ್ತಿ, ಅದು ಇದು ಮಂತ್ರ ಶಕ್ತಿ, ದೇವರ ಶಕ್ತಿ. ಚಬಾ ಚೇಂಜ್ ಮಾಡಿಲ್ಲ, ಬಿಟ್ಟ ತಕ್ಷಣ ದಪ್ಪತ್ತಿ ಬಿಡುತ್ತೆ ಮತ್ತೆ, ಗೊತ್ತಾಯ್ತಾ? ಏನು ಚೇಂಜ್ ಆಗಿಲ್ಲ, ಹಾಗೆ ಇದೆ ಸ್ವರೂಪನ. ಆದ್ರೆ ಅದು ಚೇಂಜ್ ಆಗೋದು ಬೇರೆ, ಅದು ಏನು ಭಾರ ಇರೋದು ಭಾರ ಇರೋದೇನೆ, ಅದು ಚೇಂಜ್ ಆಗಿಲ್ಲ, ಎತ್ತನಷ್ಟೇನೆ. ಅದು ದುರ್ಯೋಧನ ದುರ್ಯೋಧನನೇ, ಕೃಷ್ಣನ್ ತನ್ನದ್ರ ಬರ ಮಾಡಿದ ಇಷ್ಟೇ, ಇದು ಚೇಂಜ್ ಅಲ್ಲ. ಚೇಂಜ್ ಮಾಡಿದ್ರೆ ಏನ್ ಗೊತ್ತ, ಇನ್ಮೇಲೆ ಚೇಂಜ್ ಪ್ಲೇನ್ ಏನಾಯ್ತಪ್ಪ ಈಗ, ಅದು ಇನ್ಮೇಲೆ ಭಾರನೇ ಇಲ್ಲ. ಆ ರೀತಿ ಮಾಡಿದ್ರೆ ಚೇಂಜ್, ಆ ರೀತಿ ಮಾಡಿಲ್ಲ. ಗೊತ್ತಾಯ್ತು? ಕಲ್ಲು ಕಲ್ಲು ಕಲ್ಲೇ, ಕಲ್ಲು ಕಲ್ಲನ್ನಾಗೇ ಇಟ್ಟೆ ತಿಳಿಸಿದ್ದಾನೆ ಹೊರತು ಕಲ್ಲನ್ನ ಗೊತ್ತಿ ಹತ್ತಿ ಮಾಡಿಲ್ಲ ಪರಮಾತ್ಮ. ಗೊತ್ತಾಯ್ತಾ? ಅದು ಶಕ್ತಿ ಅಂತ ಕರೀತಾನೆ. ಚೇಂಜ್ ಮಾಡಿದ ಕೇಸ್ ಅಲ್ಲ ಅದು, ಅರ್ಥ ಇಟ್ಕೊಳ್ಳಿ. ಚೇಂಜ್ ಮಾಡಿದ ಕೇಸ್ ಅಲ್ಲ, ಎತ್ತಿ ನಿಲ್ಲಿಸಿದ ಕೇಸ್ ಅಷ್ಟೇನೆ. ಇವತ್ತಿನ ಪುಸ್ತಕ ಎತ್ತಿದ ತಕ್ಷಣ ಪುಸ್ತಕ ಜಡ ಪದಾರ್ಥ ಚೇಂಜ್ ಆಗ್ಲಿಲ್ಲ. ಗೊತ್ತಾಯ್ತಾ? ಚೇತನದಿಂದ ಮೇಲಕ್ಕೆ ಬಂತ ಅಷ್ಟೇ ಹೊರತು ಅದು ಪುಸ್ತಕ ಪುಸ್ತಕನೇ ಜಡ ಜಡನೆ. ಅರ್ಥ ಆಯ್ತಾ? ಈಗ ಅದು ಚೇಂಜ್ ಮಾಡಿದ ಕೇಸ್ ಎಲ್ಲ ಆಯ್ತು, ಅದು ಚೇಂಜ್ ಮಾಡಿದ ಕೇಸ್ ಆಗ್ಲಿಲ್ಲ. ನೀವು ಎಲ್ಲಿ ತೋರಿಸ್ಬೇಕು ಈಗ? ಒಳ್ಳೆಯವನು ಕೆಟ್ಟವನಾಗೋದು ಚೇಂಜ್ ಮಾಡಿದ ಕೇಸ್. ಅಥವಾ ಒಂದು ತೋರಿಸಿದ್ರು ಸಾಕು ನಮಗೆ, ಒಂದೇ ಒಂದು ಸಾಕೇ ಸಾಕು. ಅದು ಎರಡು ತೋರಿಸ್ಬೋದು, ಒಳ್ಳೆಯವನು ಕೆಟ್ಟ ತೋರಿಸ್ ಕೆಟ್ಟ ಒಳ್ಳೆ, ಯಾವ್ದು ತೋರಿಸಿದ್ರು ಒಂದೇ ಉತ್ತರ. ಓಂ ಸ್ವಭಾವ ಶಬ್ದಕ್ಕೆ ಎರಡು ಅರ್ಥ. ಒಂದು ಸ್ವಭಾವ ಕಂಟ್ರೋಲ್ಡ್ ಬೈ ಮೈ ಮೀ ಅಂತ ಹೇಳ್ತಾರೆ, ತಾನು ಕಂಟ್ರೋಲ್ ಮಾಡ್ತಿರೋದು. ಆದ್ರಿಂದ ಬೋಧವೇ ಹೇಳ್ತಾನೆ ಮೇಸ್ಟ್ರಿಗೆ, ಐ ಆಮ್ ಹೆಲ್ಪ್ಲೆಸ್, ನೋಡಿ ರೂಲ್ ಹೀಗಿದೆ ಅಂತ. ರೂಲ್ ಮಾಡಿರ್ತಾನೆ, ಈ ಕಂಪ್ನಿ ರೂಲ್ ಮಾಡ್ತಾರಪ್ಪ. ಆ ರೂಲ್ ಬೈಂಡಿಂಗ್ ಯಾವ್ದು ಕಂಪ್ನಿಗೆ ಬೈಂಡಿಂಗ್? ಮತ್ತೆ ಅದು ನಾವು ಟ್ರಸ್ಟ್ ಮಾಡಿ ಕೊಟ್ಬಿಡ್ತೇವೆ, ನಮಗೆ ಬೈಂಡಿಂಗ್ ಮತ್ತೆ ಅದು ನಾವೇ ಮಾಡಿರಬಹುದು, ನಮಗೆ ಬೈಂಡಿಂಗ್ ಅದು. ಅದ್ರಿಂದ ತಪ್ಪೇನಾಯ್ತು, ಈಗ ಮಾಡಿದವನು ತಾನು ಅಂತ ಅಲ್ಲ ಅಂತ ಆಗ್ಲಿಲ್ಲ. ಈಗ ಐ ಕ್ಯಾನ್ ಚೇಂಜ್ ಇಟ್ ಅಟ್ ದ ಸೇಮ್ ಟೈಮ್ ಆಸ್ ಇಟ್ ಇಸ್ ಐ ಕ್ಯಾನ್ ಅಡ್ ಡು. ಇವತ್ತು ನಾವು ಟ್ರಸ್ಟ್ ಏನೋ ಸೇರಿಸ್ಬೇಕಾದ್ರೆ ಮತ್ತೆ ಮಾಡಿ ಸೇರಿಸ್ಬೇಕೇ ಹೊರತು ಸೇರಿಸ್ಕೊಂಡು ಸುಮ್ಮನೆ ಸೇರಿಸ್ಕೊಳ್ಳೋಕೆ ಬರೋದಿಲ್ಲ. ನಾವ್ಯಾಕೆ ಮಾಡ್ತೇವೆ? ತಪ್ಪು ಮಾಡಿ ಸರಿ ಮಾಡ್ತೇವೆ. ದೇವರ ರೀತಿ ಮಾಡೋದಿಲ್ಲ. ಅದರಿಂದ ಏನೇ ಒಂದು ಸ್ವಾರ ಮಾಡಿಬಿಟ್ಟಿದ್ದಾನೆ ಅಷ್ಟೇ, ಮತ್ತೆ ಅಮೆಂಡ್ ಮಾಡೋ ಪ್ರಸಂಗ ಬರಲ್ಲ. ಅದೇ ಹೇಳ್ತಿರೋದು. ಅದಕ್ಕೆ ಸ್ವಭಾವ ಅಧೀನ ಪ್ರಜ್ಞಾಂತರ ಪೃಥಕ್ವ ದೃಷ್ಟಿಶ್ಚ ತದುಕ್ತಂ ಓಂ ಉಪಾಸನ ಭೇದವ ದರ್ಶನ ಭೇದ ತಚ್ಚೋಕ್ತಂ ಕಮಠ ಶ್ರುತೌ. ಈಗ ಎಲ್ರಿಗೂ ಒಂದೇ ರೀತಿ ದರ್ಶನ ಆಗಲಿ ಅಂತ ಪ್ರಶ್ನೆ ಮಾಡ್ತಾನೆ. ಎಲ್ರಿಗೂ ಒಂದೇ ರೀತಿ ದರ್ಶನ, ಒಂದೇ ದರ್ಶನ ಆಗೋದಿಲ್ಲ. ಪ್ರಜ್ಞಾಂತರ ಪೃಥಕ್ವವತ್ ಪ್ರಜ್ಞಾ ಪ್ರಜ್ಞಾಂತರ, ಜ್ಞಾನದಲ್ಲಿ ವ್ಯತ್ಯಾಸ ಹೇಗಿರುತ್ತೋ ಫಲದಲ್ಲಿ ವ್ಯತ್ಯಾಸ ಇರುತ್ತೆ, ಅದನ್ನು ಹೇಳ್ತಾರೆ. ತದುಕ್ತಂ ಉಪಾಸನಾ ಭೇದವತ್ ದರ್ಶನ ಭೇದ, ಎಲ್ರಿಗೂ ಒಂದೇ ಉಪಾಸನೆ ಹೇಳಿಲ್ಲ ಆದ್ರಿಂದ ಎಲ್ಲರಿಗೂ ಒಂದೇ ವಿಧವಾದ ದರ್ಶನ ಆಗೋದಿಲ್ಲ. ಅಪರೋಕ್ಷ ಜ್ಞಾನ ವೇರಿಯಸ್ ಅಂತ ಅರ್ಥ. ತಚ್ಚೋಕ್ತಂ ಕಮಠ ಶ್ರುತೌ, ಕಮಠ ಶ್ರುತಿ ಅಂತ ಶ್ರುತಿ ಹೇಳ್ತಾ ಇದೆ. ಅಂತರ್ದೃಷ್ಟಯೋ ಬಹಿರ್ದೃಷ್ಟಯೋ ಅವತಾರ ದೃಷ್ಟಯ ಸರ್ವದೃಷ್ಟಯ ಇತಿ, ನಾಲ್ಕು ವೆರೈಟಿ ಇದ್ದಾರೆ ಸಾಧಕರು. ಅಂತರ್ದೃಷ್ಟಿಗಳು, ಒಳಗೆ ಕಣ್ಣು ಮುಚ್ಚಿಕೊಂಡ್ರೆ ಮಾತ್ರ ಒಳಗೆ ದೇವರನ್ನು ಕಾಣೋ ಶಕ್ತಿ ಇದೆ, ಬೇರೆ ಕಡೆ ನೋಡಕ್ ಬರೋದಿಲ್ಲ ಅವರಿಗೆ. ಬಹಿರ್ದೃಷ್ಟಯರು ಹೊರಗೆ ಮಾತ್ರ ನೋಡ್ತಾರೆ, ಒಳಗೆ ನೋಡಕ್ ಬರೋದಿಲ್ಲ. ಯಾಕಂದ್ರೆ ಅವತಾರ ದೃಷ್ಟಯ, ಅವತಾರ ನೋಡೇ ಮುಚ್ಚಕ್ಕೆ ಹೋಗ್ತಾರೆ ಕೆಲವರು. ಸ್ವಲ್ಪ ಬಿಂಬರೂಪನೇ ಅವತಾರ ರೂಪ ಆಗಿದ್ರೆ ನೋಡಿದ್ರೆ ಅಪರೋಕ್ಷ ಜ್ಞಾನ ಆದಾಗ್ಲೆಕ್ಕ ಅವರಿಗೆ. ಕೆಲವರು ಸರ್ವದೃಷ್ಟಯ, ವಾಯುದೇವರು ಎಲ್ಲ ಕಡೆ ದೇವರು ಕಾಣಿಸ್ತಾರೆ, ನಾಲ್ಕು ವೆರೈಟಿ ಅವರು ಇದ್ದಾರೆ. ಹಾ, ಅದಕ್ಕೆ ತಕ್ಕಂತೆ ಫಲವೇರಿ ಆಗುತ್ತೆ. ಇತಿ ದೇವಾವ ಸರ್ವದೃಷ್ಟಯ, ದೇವತೆಗಳ ಸರ್ವದೃಷ್ಟಿಗಳು. ಅಲ್ಲೂ ಮತ್ತೆ ತಾರತಮ್ಯ, ದೇಶು ಚ ಉತ್ತರೋತ್ತರಂ ಅಂತ ಹೇಳಿದರು. ಉತ್ತರೋತ್ತರ ಆ ಬ್ರಹ್ಮಾಣ ಅನ್ಯೇಷು, ದೇವತೆಗಳು ಸರ್ವದೃಷ್ಟಿಗಳು. ಕ್ಲಾರಿಟಿ ವೈಸ್ ಮತ್ತೆ ತಾರತಮ್ಯ ಇದೆ. ಯಥಾ ಯೋಗಂ ಯಥಾ ಹಿ ಆಚಾರ್ಯ ಅಚಕ್ಷತೆ ಇತಿ ಅಧ್ಯಾತ್ಮೇ ಚ. ನಮಗೆ ಡೌಟ್ ಬಂದು ನಾವು ಯಾವ ದೃಷ್ಟಿಗಳು ಅಂತ ಪ್ರಶ್ನೆ ಬಂದರೆ ಆಚಾರ್ಯ ಗುರುಗಳು ಹೇಳ್ತಾರೆ ಆ ರೀತಿ ಮಾಡಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಗುರುಗಳು ಹೇಳ್ತಾರೆ, ಅವು ಸಹ ಪ್ರಕಾರ ಮಾಡಬೇಕೆ ಹೊರತು ನಾವೇ ಅಸ್ಯೂ ಮಾಡ್ಕೊಳಕ್ ಬರೋದಿಲ್ಲ. ಅದು ಹೇಳಿದ್ರೆ ಮಾಡ್ಬೇಕು ನಾವು. ಎಕ್ಸಾಮ್ ಆದಲ್ಲಿ ಸೀಟ್ ಎಲ್ಲಿ ಕೊಡಬೇಕು ಅಂದ್ರೆ ಅವ್ರು ಆಡ್ಸ್ಕೊಂಡ್ಬಿಟ್ರೆ ಎಲ್ಲ ಅಲ್ಲೇ ಸೀಟ್ಗೆ ಗಲಾಟೆ, ಮತ್ತೆ ಎಕ್ಸಾಮ್ ಶುರುವಾಗೋದೇ ಇಲ್ಲ. ನನಗೆ ಆ ವಿಂಡೋ ಸೀಟ್ ಬೇಕು ತಗೊಂಡ್ಬಿಟ್ಟು ಗತಿ ಏನಾಗ್ತದೆ? ಕೊಟ್ಟು ಸೀಟ್ಗೆ ಹೋಗ್ಬೇಕು ಅಷ್ಟೇ. ಅದು ಗುರುಗಳಿಗೆ ಗೊತ್ತು. ಅಧ್ಯಾತ್ಮೇಚ ದೃಷ್ಟೈವ ಹ್ಯವತಾರಾಣ ಮುಚ್ಚಂತೆ ಕೇಚಿದಂಜಸ ದರ್ಶನೇ ಅಂತರೇಣಾನ್ಯೇ ದೇವಾ ಸರ್ವತ್ರ ದರ್ಶನಾತ್ ತೇಷಾಂ ವಿಶೇಷಮಾಚಾರ್ಯೋ ವೇತ್ತಿ ಸರ್ವಜ್ಞತಾಂ ಗತಃ ಇತಿ. ದೃಷ್ಟೈವ ಹಿ ಅವತಾರಾಣಾಂ ಮುಚ್ಚಂತೆ ಕೇಚಿದಂಜಸ. ಕೆದರಲ್ಲ ಅವತಾರಗಳನ್ನು ನೋಡೇ ಮುಕ್ತರಾಗಿ ಬಿಡುತ್ತಾರೆ. ಇದು ವಿಶೇಷ. ರಾಮಾವತಾರದ ಬಿಂಬರೂಪ ರಾಮಾವತಾರ, ರಾಮರೂಪ ಬಿಂಬರೂಪ, ಅವರೆಲ್ಲ ರಾಮಾವತಾರಲ್ಲಿ ಅವತಾರ ಮಾಡಿಬಿಟ್ರು, ನೋಡಿದ್ರು ಅಪರೋಕ್ಷ ಜ್ಞಾನ ಮುಗಿದೋಯ್ತನಿಗೆ. ಅದಕ್ಕೆ ಅವರೆಲ್ಲ ಮೋಕ್ಷಕ್ಕೆ ಹೋದ್ರು ರಾಮದೇವರಿಂದ. ಅಂತ ಅಂತ ಯಾರು ಸಾಧನೆ ಮುಗಿದಿತ್ತು ಅವರೆಲ್ಲ ಹೊರಟುಬಿಟ್ರು. ಬಿಂಬರೂಪ ಅದೇ ಆಗಿರ್ಬೇಕು, ಅದೇ ರೂಪ ಬಿಂಬರೂಪ ಆಗಿ ಜೊತೆಗೆ ಹೊರಟುಬಿಟ್ರು. ಇದು ಅವ್ರ ವಿಶೇಷ ಆಯ್ತು. ಆದ್ರೆ ಕೃಷ್ಣ ರೂಪ ನೋಡಿ ಮುಕ್ತರಾಗರ ಹೋಗ್ಲಿಲ್ಲ, ಅಲ್ಲೇ ಉಳ್ಕೊಂಡ್ರು. ಕೃಷ್ಣಾವತಾರದಲ್ಲಿ ಹೋಗ್ತಾರ, ಗೊತ್ತಾಯ್ತಾ? ಆ ಅವತಾರಕ್ಕೋಸ್ಕರ ವೇಟ್ ಮಾಡಬೇಕು. ಅವತಾರ ಬಿಂಬರೂಪ ಅಲ್ಲ ಅವರಿಗೆ, ಹಾಗೆ ಒಳ ನೋಡ್ಕೊಂಡು ಹೋಗ್ಬಿಡ್ತಾರೆ. ಹಾಗೆ ಈ ಕಡೆ ಹೋಗೋ ಪ್ರಸಂಗ ಇಲ್ಲ. ಸರ್ವದೃಷ್ಟಯ ಸ್ತೇಷ ಚ ಉತ್ತರೋತ್ತರಂ ದರ್ಶನೇನ ಅಂತರೇಣ ಅನ್ನೇ ದೇವಾ ಸರ್ವತ್ರ ದರ್ಶನ. ಅಂತರೇಣ ದರ್ಶನ ಸಾಮಾನ್ಯ ಉಳಿದವರಿಗೆ, ಸಾಮಾನ್ಯರಿಗೆ. ದೇವಾಹ ಸರ್ವತ್ರ ದರ್ಶನ, ದೇವರಿಗೆ ಎಲ್ಲಾ ಕಡೆ ನೋಡೋ ಶಕ್ತಿ ದೇವತೆಗಳಿಗಿದೆ. ಅಲ್ಲೂ ಕೂಡ ತಾರತಮ್ಯ ಇದೆ. ತೇಷಾಂ ವಿಶೇಷ ಆಚಾರ್ಯೋ ವೇತ್ತಿ, ಹಾಗೆ ಯಾರ್ಯಾರು ಯಾವ್ಯಾವ ಗುಂಪಿ ಸೇರಿದ್ದಾರೆ ಎಂಬುದನ್ನು ಯಾರು ತಿಳ್ಕೊತಾರೆ? ಗುರುಗಳು ಗೊತ್ತು. ಅವರೆಂತವರು ಸರ್ವಜ್ಞತಾಂ ಅವರ ಅಪ್ರಜ್ಞಾನ ಹೇಳ್ಬೇಕು ಫಸ್ಟ್. ಗುರುಗಳು ಹೇಳ್ಬೇಕಾದ್ರೆ ಅವರೇನಾಗಿರ್ಬೇಕು? ಅಪ್ರೋಕ್ಷ ಜ್ಞಾನಿಗಳಾದ ಗುರುಗಳಿಗೆ ಗೊತ್ತಾಗುತ್ತೆ. ಆದ್ದರಿಂದ ಅಪ್ರೋಕ್ಷ ಜ್ಞಾನಿಗಳಲ್ಲದವರು ನಿಯತ ಗುರುಗಳಾಗೋ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ನಾವೆಲ್ಲ ಸ್ವರೂಪೋದ್ಧಾರಿಗೆ ಯಾರನ್ನ ಕರೆದು ಬಿಡ್ತೇವೆ, ಅವ್ರ ಸ್ವರೂಪನೇ ಉದ್ಧಾರ ಆಗಿಲ್ಲ, ಮುಂದೆ ಉದ್ಧಾರ ಮಾಡ್ತಾರೆ ಈ ಮಧ್ಯೆ. ಅದನ್ನ ಅದು ಉಪಯೋಗಿಸ್ಬಾರ್ದು ಸ್ವರೂಪಾಧಾರಕರ ಪದ. ಓ ಎಸ್ ಆಗಿರ್ಬೋದು, ಒಂದೇ ಎಷ್ಟೇ ಓದ್ಬೋದಲ್ಲ, ಒಂದೇ ಕ್ಲಾಸ್ನಲ್ಲಿ ಸ್ಟೂಡೆಂಟ್ಸ್ ಬೇರೆ ಇರ್ಬೋದು, ಗುರು ಒಬ್ಬನೇ, ಅದೇನು ತಪ್ಪಲ್ಲ. ಇದು ಅಧ್ಯಾತ್ಮೀಯ ದೃಷ್ಟೈ ಅವತಾರ. ಇವತ್ತು ಹಾಗೇನೆ ಚೈತೀರ್ಥ ಗ್ರಂಥ ಓದ್ತೀವಿ ಅಂತ ತಿಳ್ಕೊಂಬೋಣ, ನಮಗೊಂದು ಕನೆಕ್ಷನ್ ಇದೆ ಅಂತ ಅರ್ಥ. ಇದ್ರಲ್ಲಿ ಓದೋಕ್ಕಾಗೋದಿಲ್ಲ, ತಿಳಿತಿಲ್ಲ, ಕೆಲವು ಪುಸ್ತಕ ನಮಗೆ ಸಿಗೋದಿಲ್ಲ, ಅದು ನಮಗೊಂದು ಕನೆಕ್ಷನ್ ಇಲ್ಲ ಅಂತ ಅರ್ಥ. ಗೊತ್ತಾಯ್ತಾ? ಇನ್ ವಿ ಆರ್ ಕನೆಕ್ಟೆಡ್ ಟು ಹಿಮ್. ಅವರು ಸ್ನಾನ ಮಾಡ್ಬೇಕು ನಾವೀಗ. ಆ ಜೈತೀರ್ಥರಿಗೆ ಮುಂಚೆ ಎಷ್ಟೋ ಸಾಧನೆ ಮಾಡ್ಕೊಂಡು ಹೋಗಿರ್ಬೋದು, ನಮ್ಗೆ ಹೆಸರು ಕೂಡ ಗೊತ್ತಿಲ್ಲ, ನಮಗೆ ಅವ್ರು ಗುರುಗಳಾಗೋದಿಲ್ಲ. ಯಾಕೆಂದ್ರೆ ಅವ್ರು ಯಾವ ದೃಷ್ಟಿಯಲ್ಲಿ ಕನೆಕ್ಟ್ ಆಗಿಲ್ಲ ನಾವೀಗ. ಜೈತೀರ್ಥರ ಕಾಲಕ್ಕಿದ್ದವರು, ಇನ್ನು ವಿಶೇಷ ಅವ್ರದೀಗ. ಜೈತೀರ್ಥರು ನೋಡಿ ಗುರುಗಳು ಅಂತ ತಿಳ್ಕೊಳ್ಳೋ ಗುಂಪು ಇತ್ತು, ಅವ್ರ ಪಾಠ ಕೇಳಿಸ್ಕೊಳ್ಳೋ ಗುಂಪು ಇತ್ತು. ನಮ್ಗೆ ಅದೆಲ್ಲ ಇಲ್ಲ. ಏನಿದೆ ಈಗ? ಅವ್ರ ಗ್ರಂಥ ಓದಷ್ಟು ಇದಿದೆ, ಅವ್ರು ಗುರುಗಳಾದ್ರಲ್ಲ. ಈಗ ಆ ಲಿಂಕ್ ಬಂತಲ್ಲ, ಬಹಳ ಇಂಪಾರ್ಟೆಂಟ್ ಅದು. ಆ ಜೈತೀರ್ಥ ಗುರುಭ್ಯೋ ನಮ್ಮ ಮಾತು ಹೆಮ್ಮೆಯಿಂದ ಹೇಳ್ಕೋಬಹುದು. ಆಚಾರ್ಯ ಗ್ರಂಥ ಓದ್ತಿದ್ದೇವೆ, ಆಚಾರ್ಯ ಗುರುಗಳಾಗ ತಿಳಿತಿಲ್ಲ. ಆಚಾರ್ಯ ಗುರುಗಳ 800 ವರ್ಷ ಹಿಂದೆ ಹುಟ್ಟಿದ್ರೆ ಅವೆಲ್ಲ ಮಿಸ್ ಆಗಿಬಿಡುತ್ತೆ, ಕಂಪ್ಲೀಟ್ ಮಿಸ್ ಆಗಿ ಹೋಗ್ತಾ ಇತ್ತು. ಅದು ಅರ್ಥ ಮಾಡ್ಕೊಂಡ್ರೆ ಅದು ಅದೊಂದು ಭಾಗ್ಯ, ಅದು ಯಾವುದೋ ರೀತಿಯಲ್ಲಿ ಕನೆಕ್ಟ್ ಆಗೋದು ಕೂಡ ಪುಣ್ಯನೇ. ಇದು ದರ್ಶನ ಭೇದಾಧಿಕರಣಂ. ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ. ಅದು ಮುಂದೆ ಬೇಕಾದಷ್ಟು ಏನೇನು ಸಮಸ್ಯೆ ಕೇಳ್ಬೋದು, ಎಲ್ಲ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಬ್ರಹ್ಮಸೂತ್ರಗಳು ನಿರ್ಣಾಯಕ ಶಾಸ್ತ್ರ ಅಂತಿದ್ದರು. ನಿರ್ಣಾಯಕ ಶಾಸ್ತ್ರ ಅಂದ್ರೇನು? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಅದ್ರ ಮೇಲೆ ಯಾವುದೂ ಇಲ್ಲ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಷ್ಟೇನೇ ಬ್ರಹ್ಮ ಕೃತಾಂ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಂನಾ ಸ್ವೇನ ಸದಾ ನಿರಸ್ತ ಕುಹಕಂ. ಸತ್ಯಂ ಪರಂ.